तात्पर्यम् उच्यते इन्दिरा सुधराम्भोजराजहंसाय विष्णवे अमन्दानन्दसन्दोहसुन्दराकृतये नमः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् स पद्मनाभतीर्थार्कगोगणोस्तु दृशे मम न तत्त्वमार्गे गमनं विना यदुपजीवनं प्रणम्यचरणद्वन्द्वं गुरूणां तत्कृपाबलात् व्याकरिष्ये यथा बोधं गीता तात्पर्यनिर्णयम् यथा तद्धैकाहुः सर्वमिति जीवो न करोति लिप्यते एव इति द्रष्टव्यं जीवो न करोति ಜೀವ ಸ್ವಾತಂತ್ರ್ಯನೇನು ಮಾಡೋದಿಲ್ಲ ಆದರೆ ಲಿಪ್ಯತೆ ಅವನು ಲೇಪಕ್ಕೊಳಗಾಗ್ತಾನೆ ಏ ವಾ ಹಾಗೇ ಆಗ್ತಾನೆ ಇತಿ ದ್ರಷ್ಟವ್ಯಂ ಇಷ್ಟು ತಾತ್ಪರ್ಯ ಲೇಪ ಅಂದರೆ ಏನು ಲೇಪಶ್ಚ ತತ್ಫಲೇನ ಒಳ್ಳೆಯದು ಮಾಡಿದಾಗ ಸತ್ಫಲ ಕೆಟ್ಟದ್ದು ಮಾಡಿದಾಗ ದುಷ್ಫಲ ಈ ಲೇಪ ತಪ್ಪಿದ್ದಲ್ಲ ಕರೋತಿನ ಜೀವೇಶ್ವರವೇ ಆಗೊಂದು ಪ್ರಶ್ನೆ ಬಂತು ತೇ ಲೇಪಶ್ಚ ನಾನು ಅತ್ರ ಜೀವಾದಿ ಅಭೇದಶ್ಚ ಅಪ್ರಾಪ್ತತ್ವಾತ್ ಕಥಂ ನಿಷೇಧೋ ಯುಕ್ತ ಇತ್ಯತಃ ವಾದೀತಿ ಅಲ್ಲಿ ಒಂದು ಪ್ರಶ್ನೆ ನಾನು ಅತ್ರ ಜೀವಾದಿ ಅಪ್ರಾಪ್ತತ್ವಾತ್ ಜೀವಾದಿಗಳೊಂದಿಗೆ ಪರಮಾತ್ಮನೊಂದಿಗೆ ಅಭೇದದ ಪ್ರಶ್ನೆ ಇಲ್ಲಿ ಬಂದಿಲ್ಲ ನಿಷೇಧ ಮಾಡೋದು ಯಾತಕ್ಕೆ ಅಂತ ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಶ್ನೆ ಬಂದರೆ ಏನು ಮಾಡಬೇಕು ಅದಕ್ಕೆ ಉತ್ತರ ಕೊಡಬೇಕು ಏನು ಪ್ರಶ್ನೆ ಈಗ ಎಲ್ಲಿ ಜೀವ ಎಲ್ಲಿ ಪರಮಾತ್ಮ ಇಬ್ಬರಿಗೂ ಅಭೇದ ಇದೆ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಉತ್ತರ ಕೊಡ್ತಾ ಇದ್ದೀರಿ ನೀವೀಗ ಅಭೇದ ಅಂತ ಬಂದು ಯಾರು ಹೇಳಿದೆ ನಿಮಗೆ ಅಭೇದ ಇದೆ ಅಂತ ಕೇಳಿದರೆ ಹೇಳ್ತಾರೆ ಅದಕ್ಕೆ ಎರಡು ಕಾರಣ ಒಂದು ಈ ವಾದಿಗಳೆಲ್ಲ ಹೇಳ್ತಾ ಇದ್ದಾರೆ ಅದೊಂದು ಕಾರಣ ಆಗ ಇನ್ನೊಂದು ಪ್ರಶ್ನೆಯೂ ಬರಬಹುದು ಈ ವಾದಿಗಳೆಲ್ಲ ಬಂದು ವೇದ ಅಂಬುದು ಭಾರಿ ಪ್ರಾಚೀನ ಅನಾದಿ ಮತ್ತು ನಿತ್ಯ ಇವೆಲ್ಲ ಯಾವಾಗಲೂ ಬಂದ ಮತಗಳು ಯಾವಾಗಲೂ ಬಂದ ಮತಗಳನ್ನು ವೇದದಲ್ಲಿ ಹೇಗೆ ಖಂಡನೆ ಮಾಡ್ತಾರೆ ಅದೊಂದು ಪ್ರಶ್ನೆ ಯಾಕೆ ಎರಡಕ್ಕೂ ಉತ್ತರ ಕೊಡ್ತಾರೆ ಈಗ ಮತಗಳು ಅನಾದಿ ಅದನ್ನು ಹೇಳ್ತಾರೆ ಈಗ ಹೇಗೆ ಎಂಬುದನ್ನು ತಿಳಿಸ್ತಾರೆ ನಾನು ಅತ್ರ ಯಥಾ ಶೂನ್ಯವಾದಿ ಸಿದ್ಧತ್ವ ಶೂನ್ಯ ಕಾರಣತ್ವಶ್ಚ ತದ್ದೈಕ ಆಹು ಇತ್ಯಾದಿ ಅನಾನಿಷೇಧ ಕ್ರಿಯತೆ ಪ್ರಶ್ನೆಗಳು ಎರಡು ವಿಧ ಪ್ರಶ್ನೆ ಕೇಳಿ ಉತ್ತರ ಕೊಡೋದೊಂದು ಬರಬಹುದಾದ ಪ್ರಶ್ನೆಗೆ ಉತ್ತರ ಕೊಡೋದೊಂದು ಅರ್ಥ ಆಯ್ತಾ ಈ ರೀತಿ ಕೇಳಬಹುದು ಯಾರು ಕೇಳಿಲ್ಲ ಆದರೆ ಕೇಳೋ ಪಾಸಿಬಿಲಿಟಿ ಇದೆ ಆ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಬಿಟ್ರೆ ಕೂಡ ಒಂದದು ಮತ್ತು ಎರಡನೇದೇನದು ಯಾರಾದ್ರು ಕೇಳಿದಾಗ ಉತ್ತರ ಕೊಡೋದೊಂದು ಮತ್ತು ಕೇಳಿದಾಗ ಉತ್ತರ ಕೊಡೋ ಪ್ರಶ್ನೆ ವೇದಕ್ಕೆ ಬರೋದು ಬರುತ್ತಾ ಅಂತ ಕೇಳಿದರೆ ಹೌದು ಯಾಕೆ ವೇದಗಳು ನಿತ್ಯ ಎಲ್ಲ ಸಮಯಗಳು ಕೂಡ ನಿತ್ಯ ಆದ್ದರಿಂದ ಸಮಯಗಳನ್ನು ಖಂಡನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅವರಾಗ ಹೇಳಲೇಬೇಕಾಗುತ್ತೆ ಹುಷಾರಾಗಿರು ಅಂತ ಹೇಳಬೇಕು ಇಲ್ಲಿ ಕಳ್ಳರಿರೋ ಸಂಭವ ಇದೆ ಅಂತ ಹೇಗೆ ಹೇಳ್ತಾರೋ ಹಾಗೆ ದುರ್ಮತಗಳಿಂದ ಎಚ್ಚರಿಕೆಗೋಸ್ಕರ ಹೇಳ್ತಾರೆ ಹಾಗೆ ಶೂನ್ಯವಾದಿಗಳ ಮತ ಹೇಗೋ ಹಾಗೆ ಬ್ರಹ್ಮಸೂತ್ರಗಳಲ್ಲಿ ಶೂನ್ಯವಾದವನ್ನು ಖಂಡನೆ ಮಾಡ್ತಾರೆ ಆದರೆ ಶೂನ್ಯವಾದ ಬಂದಿದ್ದು ಆಮೇಲೆ ಲೋಕದೃಷ್ಟಿಯೊಳಗೆ ವೇದವ್ಯಾಸರು ಬರ್ತಿದ್ದು ಅದನ್ನು ದ್ವಾಪರಯುಗದ ಕೊನೆಗೆ ಈ ಬೌದ್ಧಾವತಾರ ಬಂದಿದ್ದು ಅನಂತರ ಕಾಲದೊಳಗೆ ಅಂದರೆ ಅದನ್ನು ಕಾಪಿ ಮಾಡಿ ತಪ್ಪು ತಿಳ್ಕೊಂಡು ಹೇಳಿದ್ದು ಗೌತಮ ಬುದ್ಧ ಅದು ಸುಮಾರು 2,000-3,500 ವರ್ಷ ಆಯಿತು ಅಷ್ಟೇ ಅಂದಮೇಲೆ ಅದನ್ನು ಹೇಳ್ತಾರೆ ಹಾಗಲ್ಲ ಅದು ತಿಳಿದವರು ಏನು ಮಾಡ್ತಾರೆ ಸರ್ವಜ್ಞರಿಗೆ ಇಂಥವನು ಕೇಳ್ತಾನೆ ಅಂತ ಗೊತ್ತು ಹೇಳ್ತಾರೆ ಅಂತ ಉಳಿದವರಾದರೆ ಕೇಳಬಹುದು ಅಂತ ಹೇಳ್ಬೋದು ಉಳಿದವ್ರು ಕೇಳೇ ಕೇಳ್ತಾರೆ ಅಂತ ಹೇಳ್ತಾರೆ ಇವತ್ತು ಸಾಮಾನ್ಯ ಜ್ಯೋತಿಷಿಗಳೇ ಏನು ಮಾಡ್ತಾರೆ ಇಂಥ ಆಪತ್ತಿದೆ ಪರಿಹಾರ ಮಾಡ್ಕೊಂಡು ಅಡ್ವಾನ್ಸ್ ಆಗಿ ಇಡ್ಬಿಟ್ಟಿರ್ತಾರೆ ಜ್ಯೋತಿಷಿಗಳೇ ಲೆಕ್ಕ ಹಾಕಿಬಿಟ್ಟು ಅವರೇನು ಸರ್ವಜ್ಞರಲ್ಲ ಆದರೂ ಅವ್ರಿಗೊಂದು ಏನು ಬೇಸಿಸ್ ಇದೆ ಕ್ಯಾಲ್ಕುಲೇಷನ್ ಬೇಸಿಸ್ ಮೇಲೆ ಹೇಳ್ತಾರೆ ಪರಮಾತ್ಮನಿಗೆ ಯಾವುದು ಕೂಡ ಕ್ಯಾಲ್ಕುಲೇಷನ್ ಬೇಕಿಲ್ಲ ಯಾತಕ್ಕೆ ಎಲ್ಲ ಡೈರೆಕ್ಟಾಗಿ ನೋಡ್ತಾನೆ ಪ್ರತ್ಯಕ್ಷವಾಗಿ ಆದ್ದರಿಂದ ಎಲ್ಲ ಮತಗಳು ಈ ರೀತಿ ಇರೋದರಿಂದ ಖಂಡನೆ ಮಾಡ್ತಾರೆ ಯಾವ ಸಮಸ್ಯೆನೂ ಇಲ್ಲ ಅದು ದೃಷ್ಟಾಂತ ಯಥಾ ಶೂನ್ಯವಾದಿ ಸಿದ್ಧತ್ವ ಶೂನ್ಯ ಕಾರಣತ್ವಶ್ಚ ತದ್ದೈಕ ಆಹು ಇತ್ಯಾದಿ ಅನಾನಿಷೇಧ ವೇದಗಳಲ್ಲೇ ಶೂನ್ಯವಾದ ನಿರಾಕರಣೆ ಬಂದಿದೆ ಕೆಲವರು ಹೀಗೆ ಹೇಳುತ್ತಾರೆ ಅಂತ ಹೇಳಿಬಿಟ್ಟು ಕ್ರಿಯತೆ ತಥಾ ಸರ್ವಾದ್ವೈತವಾದಿ ಪ್ರಾಪ್ತತ್ವಾತ್ ಅದ್ವೈತ ನಿಷೇಧೋ ಯುಜ್ಯತೆ ಆದ್ದರಿಂದ ಜೀವೇಶ್ವರ ಅಭೇದ ಹೇಳ್ತಕ್ಕಂಥ ಅದ್ವೈತ ಮತ ಏನಿದೆ ಅದು ಕೂಡ ಸರ್ವಜ್ಞ ಎಲ್ಲ ತಿಳಿದಿರತಕ್ಕಂಥ ವೇದಾಭಿಮಾನಿ ಮಹಾಲಕ್ಷ್ಮಿ ಗೊತ್ತಿರೋದ್ರಿಂದ ನಿರಾಕರಣೆ ಮಾಡ್ತಾ ಇದ್ದಾರೆ ವೇದವ್ಯಾಸರು ಸರ್ವಜ್ಞರಾಗಿ ನಿರಾಕರಣೆ ಮಾಡಿದ್ದಾರೆ ಕೃಷ್ಣ ಇಲ್ಲಿ ಸರ್ವಜ್ಞ ನಿರಾಕರಣೆ ಮಾಡ್ತಿದ್ದಾನೆ ಯಥಾಚ ಜ್ಞಾನದ್ವಾರ ಮೋಕ್ಷಾರ್ಥಂ ಕರ್ಮಭಿಹಿ ಈಶ್ವರ ಏವ ಆರಾಧ್ಯ ಇತಿ ಕರ್ಮಶ್ರುತ್ಯಭಿದ ಅಭಿಪ್ರಾಯ ಅಪರಿಜ್ಞಾನ ಪ್ರಾಪ್ತಸ್ಯ ಕೇವಲ ಕರ್ಮಣೈವ ಸ್ವರ್ಗಾದಿ ಪುರುಷಾರ್ಥ ಲಾಭೋ ಭವತಿ ಇತ್ಯಸ್ಯ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ಯಥಾಚ ಮೊದಲೇನು ಮಾಡಿದರು ಯಥಾ ಅಂತ ಹೇಳಿದರು ಒಂದು ದೃಷ್ಟಾಂತ. ಯಥಾ ಚ ಅಂತ ಹೇಳಿದರೆ ಇನ್ನೊಂದು ದೃಷ್ಟಾಂತ ಅರ್ಥ. ಚ ಅಂದರೆ ಇನ್ನೊಂದಿದೆ, ಒಂದು ದೃಷ್ಟಾಂತ ಆಯಿತು. ಇನ್ನೊಂದು ದೃಷ್ಟಾಂತ ಏನು ಅಂದರೆ, ಜ್ಞಾನದ್ವಾರ ಮೋಕ್ಷಾರ್ಥಂ ಕರ್ಮಭಿಃ ಈಶ್ವರ ಏವ ಆರಾಧ್ಯ ಇತಿ ಕರ್ಮಶ್ರುತಿ, ಒಂದು ಶ್ರುತಿ ಹೇಳ್ತಾ ಇದೆ. ಮೋಕ್ಷಾರ್ಥಂ ಕರ್ಮಭಿಃ ಈಶ್ವರ ಏವ ಆರಾಧ್ಯ, ಮೋಕ್ಷಕ್ಕೋಸ್ಕರ ಸ್ನಾನ ಮಾಡಿಕೊಂಡು ದೇವರನ್ನು ಆರಾಧನೆ ಮಾಡಬೇಕು ಎಂಬುದು ಕರ್ಮಶ್ರುತಿ ಅಭಿಪ್ರಾಯ. ಇದು ಎಲ್ಲೆಲ್ಲಿ ಕರ್ಮಾಚರಣೆ ಮಾಡಬೇಕು ಅಂತ ಹೇಳುತ್ತೋ, ಕುರುಬನ್ನೇ ವೇಹ ಕರ್ಮಾಣಿ ಇದಿ ವಿಷಯ ಶತಂ ಸಮಾಹ ಶ್ರುತಿ, ಅದು ಉಪನಿಷತ್ತು. ಅಲ್ಲೇನು ಮಾಡಿದರು ಆ ರೀತಿ ಹೇಳಿಬಿಟ್ಟು, ಅಪರಿಜ್ಞಾನ ಪ್ರಾಪ್ತಸ್ಯ, ಕೆಲವರು ಏನು ಮಾಡಿದರು ಅರ್ಥ ಮಾಡಿಕೊಳ್ಳಿಲ್ಲ ಆ ವಾಕ್ಯನ. ಕುರುವನ್ನೇ ವೇಹ ಕರ್ಮಾಣಿ ದಿದಿ ವಿಷಯ ಶತಂ ಸಾಲ, ಏನಿದೆ ಕರ್ಮ ಮಾಡಬೇಕು ಅಂತ ಅಷ್ಟೇ ಇದೆ, ಮುಂದಿನ ಹಿಂದೆ ವಾಕ್ಯ ಓದೋದಿಲ್ಲ ಅವರು. ಏನು ಮಾಡಿದರು ಕರ್ಮ ಮಾಡಬೇಕು ಅಂತ ಅಷ್ಟೇ ಇದೆ, ಆದ್ದರಿಂದ ದೇವರು ಬೇಡ, ಜ್ಞಾನ ಬೇಡ, ಏನು ಬೇಡ, ಏನು ಸಾಕು ನಮಗೆ, ಕರ್ಮ ಮಾಡಿಕೊಂಡಿದ್ದರೆ ಸಾಕು ಅಂತ ಅಪಾರ್ಥ ಮಾಡಿಕೊಂಡ್ರೋ ಹಾಗೆ. ಅದೇನು ಬೇರೆ ಕಡೆ ಅಲ್ಲೇ ಇದೆ, ಅದು ಹಿಂದಿನ ಶ್ಲೋಕದಲ್ಲಿ ಮುಂದಿನ ಶ್ಲೋಕದಲ್ಲೂ ಇದೆ, ಅವ್ರು ಆ ಶ್ಲೋಕದಲ್ಲಿ ಇಲ್ಲ. ಏನು ಮಾಡಿದರು ಅವರು, ಅದು ಒಂದೇ ತೊಗೊಂಡ್ರು ಕಡೆಗೆ, ಕರ್ಮ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ ಹೊರತು. ಮೀಮಾಂಸಕ ಮತ ಬಂತು ಅದರಿಂದ, ಮೀಮಾಂಸಕರು ಎಲ್ಲಿಗೆ ಹೋದರು, ತಸ್ಮೈ ನಮಃ ಕರ್ಮಣಿ, ಕರ್ಮ ಇದು ಅಲ್ಟಿಮೇಟ್ ಅಂತ ವಾದ ಶುರು ಮಾಡಿಬಿಟ್ರು. ಅದು ತಿಳುವಳಿಕೆ ಇಲ್ಲದವ್ರು ಹೇಗೆ ಮಾಡಿದ್ರು, ಹಾಗೇನೆ ಕೇವಲ ಕರ್ಮಣ ಇವ ಸ್ವರ್ಗಾದಿ ಪುರುಷಾರ್ಥ ಲಾಭೋ ಭವತಿ, ಕೇವಲ ಕರ್ಮ ಮಾಡಿದರೆ ಸಾಕು, ದೇವರು ಬೇಡ, ಬ್ರಹ್ಮಜ್ಞಾನ ಬೇಡ, ಯಾವುದೂ ಬೇಡ, ಸ್ವರ್ಗನೇ ಪುರುಷಾರ್ಥ, ಮೋಕ್ಷ ಈಕ್ಷ ಅಂತ ಇಲ್ಲ, ಇತ್ಯಸ್ಯ ಇಷ್ಟಾಪೂರ್ತಂ ಇತ್ಯಾದಿನಾ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯ ಶ್ರೇಯೋ ವೇದ ಎಂದೇ ಪ್ರಮೂಢಾಹ ಅಂಥೇಳಿ ಉಪನಿಷತ್ತಿನ ಮಾತು. ಇಷ್ಟಾಪೂರ್ತ ಅಂದ್ರೇನು, ಯಜ್ಞ ಯಾಗ ಮಾಡೋದು, ಕೆರೆ ಬಾವಿ ತೋರಿಸೋದು, ಮುಗಿದೋಯ್ತು ಅಷ್ಟೇ. ಮುಂದಿನ ಪ್ರಶ್ನೆ ಇಲ್ಲ ಅವರಿಗೆ, ಕ್ಲೋಸ್. ಹೆಸರು ಬಂತು ಮುಗಿದೋಯ್ತು, ಹೆಸರು ಬಂತು ಖುಷಿಯಾಗ್ಬಿಟ್ಟು, ಅಷ್ಟೇ ಸಾಕು ಅಂತ ತಿಳ್ಕೊಂಡವರಿದ್ದಾರೆ. ಸ್ವರ್ಗ ಅಷ್ಟೇ ಅಲ್ಟಿಮೇಟ್ ಸ್ವರ್ಗ ಅವರಿಗೆ, ಮೋಕ್ಷ ಇಷ್ಟ ಇಲ್ಲ. ಮತ್ತು ದೇವರು ದೇವತೆಗಳೆಲ್ಲ ಸುಳ್ಳು ಒಪ್ಪೋದಿಲ್ಲ ಅವರು. ಬರೀ ಕರ್ಮ ಏನು ಮಾಡಿ, ಕರ್ಮ ಏನು ಮಾಡುತ್ತೆ, ದೇವತೆಗಳು ಯಾತಕ್ಕೆ ಕೇಳಬಾರ್ದು ಅಂದರೆ ಅವರೇ ಕರ್ಮ ಮಾಡಿ ಒದ್ದಾಡ್ತಿದ್ದಾರೆ, ನಮ್ಮನ್ನೇನು ಉದ್ಧಾರ ಮಾಡ್ತಾರೆ ಅಂತ ಅವ್ರ ವಾದ. ಅರ್ಥ ಆಯ್ತಾ, ಅವರೇ ಕರ್ಮ ಮಾಡಿ ಉದ್ಧಾರ ಮಾಡ್ತೀವಿ. ಉದ್ಧಾರ ಏನಾಗಿದ್ದಾರೆ, ಬ್ರಹ್ಮದೇವರೀಗ ಕುಂಬಾರನಂತೆ ಕೆಲಸ ಮಾಡ್ತಾ ಕೂತಿದ್ದಾರೆ. ಬ್ರಹ್ಮಾವಯನ ಕುಲಾಲವನ್ನು ನಿಯಮಿತೋ ಬ್ರಹ್ಮಾಂಡ ಪಾಂಡೋದರೇ, ಕುಂಬಾರನಿಗೆ ಕೆಲಸ ಕೊಟ್ಬಿಟ್ರೆ ಪಾ ಇಲ್ಲೇ ದಿವಸ ಮಾಡ್ಕೊತಾ ಕೂತಿರ್ಬೇಕು ಅವನು. ಬ್ರಹ್ಮದೇವರ ಹಣೆ ಬರ ಹಾಗೆ ಅಂತ ಅವನು ಹೇಳೋದು, ಕುಂಬಾರನ ಕರ್ಮ ಬ್ರಹ್ಮದೇವರ ಕರ್ಮ ಅದು. ಕೋಗಿಲಪ್ಪ ವಿಷ್ಣು ಮಾತು ಕೇಳ್ತಾರೆ ಅಂದರೆ ವಿಷ್ಣು ಹಣೆ ಬರ ಇನ್ನೂ ಬೇರೆ ಅಂತ. ವಿಷ್ಣುರ್ಯೇನ ದಶಾವತಾರಕಾರೇ ಕ್ಷಿಪ್ತೋ ಮಹಾಸಂಕಟೆ, ಹತ್ತು ಜನ್ಮ ಹುಟ್ಟ ಯೋಗ ಇತ್ತು ವಿಷ್ಣುವಿಗೆ, ಅದು ಕೆಟ್ಟ ಕೆಟ್ಟ ಯೋನಿಗಳು ಬೇರೆ ಅನುಭವಿಸಿದ. ಅವರು ರುದ್ರದೇವರಿದ್ದಾರೆ, ಹೋಗಿಲ್ಲ ರುದ್ರದೇವರು ಒಪ್ಪೋದಿಲ್ಲ ಅವರು, ಅವರು ಭಿಕ್ಷೆ ಬೇಡಿಕೊಂಡು ಆಡ್ತಿದ್ದಾರೆ ಭಿಕ್ಷೆ ಬೇಡಿಕೊಂಡ, ಅವರೇ ವೃದ್ಧ ಮಾಡ್ತಾರೆ ನಮ್ಮನ್ನು. ಇದೆಲ್ಲ ಯಾತಕ್ಕೆ ಹಾಗಾಯಿತು, ಬ್ರಹ್ಮದೇವರಿಗೆ ಈ ಸೃಷ್ಟಿ ಮಾಡೋದೇನು, ಕರ್ಮದ ಫಲ. ವಿಷ್ಣು ದಶಾವತಾರ ಇತ್ತು ಅನುಭವಿಸ್ತಾ ಇದ್ದಾರೆ, ಅದೇ ರೀತಿ ರುದ್ರದೇವರು ಭಿಕ್ಷೆ ಹಾಕಿ ಬಿಡ್ತಾರೆ, ಬಾರಿಗೆ ಅನುಭವಿಸ್ತಾ ಇದ್ದಾರೆ. ಸೊ ಎಲ್ಲ ಹೈಯೆಸ್ಟ್ ಕಂಟ್ರೋಲ್ ಯಾವ್ದು ಮಾಡ್ತಿರೋದು, ಈಗ ಕರ್ಮ. ಅದಕ್ಕೆ ನಮಸ್ಕಾರ ಮಾಡ್ತೇವೆ ಹೊರತು ಇವೆಲ್ಲ ಬೇಡ ಅಂದ್ಬಿಡ್ತಾರೆ. ವೇದ ಒಪ್ತಾರೆ, ವೇದ ಒಪ್ಪಿ ದೇವರನ್ನು ಒಪ್ಪೋದಿಲ್ಲ, ಇದು ಭಾರಿ ಆಶ್ಚರ್ಯ ಅವರು. ಅದು ಅದು ವೈದಿಕ ನಾಸ್ತಿಕರು ಅಂತ ಹೆಸರು ಅವರಿಗೆ. ವೇದ ಒಪ್ಪದ ನಾಸ್ತಿಕರು ಇದ್ದಾರೆ, ವೇದ ಒಪ್ಪಿಯೋ ನಾಸ್ತಿಕರಾದವರು ಇದ್ದಾರೆ. ಈ ಕಣ್ಣಿದ್ದು ಕುರುಡ, ನಮ್ಮಲ್ಲಿ ಸಮಸ್ಯೆ ಒಂದು ಹೇಳಿದೆಲ್ಲ, ಕಣ್ಣಿದ್ದು ಕುರುಡ ಅಂತಾರಲ್ಲ ಹಾಗೆ. ಒಬ್ಬನು ಕುರುಡ, ದಾರಿ ತಪ್ಪಿದ ಬಿದ್ದ, ಇನ್ನೊಬ್ಬನು ಕಣ್ಣಿದ್ದ ದಾರಿ ತಪ್ಪಿದ ಬಿದ್ದ. ಯಾಕೆ ಕಣ್ಣು ಸರಿಯಾಗಿ ಉಪಯೋಗಿಸ್ಲಿಲ್ಲ ಅವನು, ವೇದ ಒಪ್ಪಲಿಲ್ಲ ಹಾಳಾದ, ವೇದ ಒಪ್ಪಿದ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೇನಾಯ್ತು ಅವನಿಗೆ ಸರಿಯಾದ ದಾರಿ ಗೊತ್ತಾಗಲಿಲ್ಲ. ಅದಕ್ಕೇನಂತ ಕರೆದ್ರೆ ಅವ್ರನ್ನೆಲ್ಲ ಕೂಡ ಉಲ್ಟಾ ಹಾಕೊಂಡು ಹಾಗೆ ಏನೋ ಕಾಣಿಸ್ತಾ ಇದೆ ಅವ್ರಿಗೆ. ಅದಕ್ಕೇನಂತ ಕರೆದ್ರೆ ಅವ್ರನ್ನ ನೆನಪಿರಬೇಕು, ವೇದವಾದಿಗಳು ಗೊತ್ತಾಯ್ತಾ. ವೇದವಾದಿ ಅವರು ವೇದವನ್ನು ಹೇಳಲಿಲ್ಲ, ವೇದದ ಅಪರೆಂಟ್ ಮೀನಿಂಗ್ ಹೇಳಿದ್ರು. ಆದ್ದರಿಂದ ವೇದವಾದ ರಥ ಪಾರ್ಥ ನಾಣ್ಯದ ಸ್ಥಿತಿ ವಾದಿನಃ, ಅಪರೆಂಟ್ ಮೀನಿಂಗ್. ವಿಷ ವಿಷ ತಿನ್ನೋಂದ, ಹೋ ತಿಂದ ಆತ್ಮಹತ್ಯೆ ಮಾಡ್ಕೊ, ಡೆತ್ ನೋಟ್ ಬರೆದಿಟ್ಟ ಒಂದು, ವಿಷ ತಿನ್ನು ಅಂತ ಹೇಳಿದ್ರು ವಿಷ ಕೊಡದೆ ಅಂತೇಳಿ. ಅವನು ಸತ್ತಿದ್ಲ, ಇವನು ಬೇರೆ ಸಹಿಸ್ತಾನೆ. ಮತ್ತೆ ಪಾಪ ಅವನು ಹಾಗೆ ಹೇಳೇ ಇಲ್ಲ, ಏನು ಮಾಡ್ದ, ಈ ಕೆಲಸ ಮಾಡಬೇಡ, ವಿಷ ಮಾಡಿದರೆ ಕೆಟ್ಟದಾಗತ್ತೆ ಅಂತ ಹೇಳಿದರೆ ಅವನು ವಿಷ ತಿನ್ನು ಡೈರೆಕ್ಟ್ ಅರ್ಥ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟ. ಅದು ಅವನು ಹಾಳಾದ, ಹೇಳಿದವನು ಹಾಳು ಮಾಡ್ದ, ಅದಕ್ಕೆ ಶ್ರುತಿನ ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಯಾರು ವೇದಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರು ಏನು ಮಾಡ್ತಾರೆ, ವೇದಗಳನ್ನು ಹಾಳು ಮಾಡ್ತಾರೆ. ಮೂರಾಗ್ತಾನೆ ಇರ್ತದೆ, ತಪ್ಪಾಗ್ಬಿಟ್ರೆ ಏನಾಗುತ್ತಾಗ, ಇದಕ್ಕೆಲ್ಲ ವೇದನೇ ಕಾರಣ ಅಂತ ಹೇಳಿಬಿಟ್ಟು ಹಾಳು ಮಾಡಿದರೆ ಹಾಗೆ ಹಾಗೆ, ವೇದನೇ ಕಾರಣ ಅಂಥೇಳಿ ನಿಂದೆ ಮಾಡಕ್ಕೆ ಕೊಟ್ಟರೆ ಹಾಗೆ ಹಾಗಾಗ್ತಾ ಇದೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಕ್ಷೋಭ ತೀರ್ಥರು ಆಶ್ರಮ ಕೊಟ್ಬಿಟ್ರು ಜಯತೀರ್ಥರಿಗೆ. ಅವರಪ್ಪ ಏನು ಮಾಡ್ದ, ಬಂದೇ ಬಿಟ್ಟ. ಏನು ಮಾಡ್ದ, ಸೈನ್ಯ ತೊಗೊಂಡು ಬಂದ, ಬಂದು ಖಡ್ಗ ತೊಗೊಂಡ. ನೀವು ಅವ್ರು ವಾಪಸ್ ಕಳಿಸ್ತೀಯೋ, ಕೊಂದು ಕೊಂದುಬಿಡು ಅಕ್ಷೋಭ ತೀರ್ಥರನ್ನ. ಗೊತ್ತಾಯ್ತಾ, ನಮ್ಮನೆ ಹಾಳು ಮಾಡ್ತಿದ್ದೀರಿ, ನಿಮಗಂತೂ ಸಂಸಾರ, ನಮ್ಮ ಸಂಸಾರ ಯಾಕೆ ಹಾಳು ಮಾಡ್ತೀರಿ, ಈ ವಾದ ಅವನಿಗೆ. ಅದೇ ಅಷ್ಟು ಎಂಥ ವ್ಯಕ್ತಿ ಅಂದರೆ, ಆ ಕಾಲಕ್ಕೆ ಇದಾಗಿಬಿಟ್ಟ, ಯಾರು ಗುರುಗಳು ಎಲ್ಲ ಬಿಟ್ಟುಬಿಟ್ಟ. ಅವ್ರು ಕೊಲ್ಲಕ್ಕೆ ಹೋಗಿದ್ನಂತ ಆಗ ಕರ್ಕೊಂಡೋಗಿ ಮರ ಕಳಿಸಿದ್ರು. ಮುಂದಿನ ಕಥೆ ಗೊತ್ತಿದೆ. ಅದೇ ರೀತಿ ಹೇಗೆ ಅಚ್ಚೋಗಿ ತಿರ್ತಾರೆ ಹೊಡೆಯೋಕೆ ಹೋದ್ನ. ವೇದಗಳನ್ನು ಏನು ಮಾಡ್ತಾರೆ ಇವರು? ವೇದಕ್ಕೆ ಹೋಗ್ತಾರೆ. ಉಳಿದವ್ರು ವೇದ ಓದಲೇಬೇಡ, ಏನೇನು ಹೇಳುತ್ತೆ ಅಂತ ವೇದ ಓದಿ ಕೆಡ್ತಾರಲ್ಲ, ಆದರೆ ವೇದನೇ ಓದಬೇಡ ಅಂತ ಇನ್ನೊಂದು ಗುಂಪು ಶುರುವಾಯಿತು. ಅದು ಮೂರನೇ ಗುಂಪು ಅಂತ ಆಮೇಲೆ ವೇದ ಓದಬೇಡ, ವೇದನ ಬೈ ಅಂತ ಹೇಳ್ಕೊಟ್ರೆ. ಆಮೇಲೆ ಅವರೆಂಥವ್ರು ಅವರು ವೇದ ದ್ವೇಷಗಳಾಗಿ ಬಂದರು. ಇವತ್ತೆಲ್ಲ ಹೊಸ ಚಾನಲ್ ಶುರು ಮಾಡಿದ್ದಾರೆ, ಇವೆಲ್ಲ ಇಲ್ಲಿ ಇವರದೆಲ್ಲ ಬಸವ ಚಾನಲ್ ಅಂತೇಳಿ ದಿವಸ ಕೇಳ್ತಿರ್ಬೇಕು. ಅದರಲ್ಲಿ ವೇದಗಳ ಉಪಾಯ ಬೇತಾ ಇರ್ತಾರೆ. ಅದರ ಗೊತ್ತಾಯ್ತಾ, ವೇದ ಬಹುಜೀವವಾದ ಇದೆ ಸರಿಯಲ್ಲ, ನಮ್ಮ ದೇಶದ ಒಡಕಿಗೆ ಅದೇ ಕಾರಣ, ನಮ್ಮ ಮತ ಒಂಬರಿ ಒಳ್ಳೇದಾಗತ್ತೆ ಇಟ್ಕೊಂಡು ನಮ್ಮದೆಲ್ಲ ಚಾನಲ್ ಇಲ್ಲ. ಆದ್ದರಿಂದ ಅದು ಕಂಡಿನ್ಯೂಸ್ ಹೊಡಿತವ್ರು ಏನಾಗುತ್ತೆ ಜನಗಳಿಗೆ? ಅದೇ ತಲೆ ಕೂತ್ಬಿಡೋದು. ಇನ್ಫ್ಯಾಕ್ಟ್ ನಾವು ಏಕಂ ಸದ್ವಿ ಪ್ರಾಬಹುದ ಏಕದೇವ ದೇವ ವಿಷ್ಣು ಒಬ್ಬನೇ ದೇವರು ಅಂತ ಏಕದೇವಾದಿಗಳು ತಾನೆ ನಾವು. ಹಾಗಲ್ಲ, ಜನರನ್ನು ಡಿಸ್ಗೈಡ್ ಮಾಡ್ತಾರೆ. ಅದೆಲ್ಲ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅದನ್ನು ತಮ್ಮ ನಮ್ಮ ಚಾನಲ್ನ ಮಾಡ್ಕೋತೀವಿ. ಪ್ರಜಾಪ್ರಭುತ್ವ ಅಂತಾರೆ ಅದಕ್ಕೆ. ಬೇಕಾದ್ರೆ ನೋಡೋ ಸಾಕಾರ ಬಿಡೋ ಅಂತಾರೆ, ಮತ್ತೆ ನೋಡೋಕೆ ಮಾಡ್ತಾರೆ. ಅದೊಂದು ಅದೇ ಅದೇ ಇದು ವಿಚಿತ್ರ. ಅದು ಅದರಿಂದ ಅದಕ್ಕೆಲ್ಲ ನಮ್ಮಲ್ಲಿ ಸರಿಯಾದ ಉತ್ತರಗಳಿಲ್ಲ. ಆದ್ದರಿಂದ ಯಾವ ಉತ್ತರ ಇಲ್ಲ, ಉತ್ತರ ಕೊಡೋ ವ್ಯವಸ್ಥೆ ಇಲ್ಲ. ಅದಕ್ಕೆ ಹಾಗಾಗಿಬಿಟ್ಟು ಮಡಿ ಎಲ್ಲ ಅಡುಗೆ ಇದೆ ಬಡಿಸೋರಿಲ್ಲ ಅಂತಾರಲ್ಲ, ಹಾಗಾಗಿ ಬಡಿಸೋರಿಲ್ಲ, ಎಷ್ಟೋ ಪದಾರ್ಥ ಹಾಳಾಗಿ ಅವರಿಗೆ ಉಳಿದ ಹಸಿವಾದವರಿಗೆ ಆಹಾರ ಇಲ್ಲ, ಮಾಡಿದನ್ನು ವೇಸ್ಟ್ ಕೆಟ್ಟೋಗ್ಬಿಡುತ್ತೆ, ಎರಡೆರಡು ಲಾಸ್ ಇದೆ. ಆ ಥರ ಸ್ಥಿತಿ ಬಂದಿದೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ಇತ್ಯಾದಿ ವನ್ ನಿಷೇಧ. ಇವರು ಆ್ಯಕ್ಚುಲಿ ಏನು ಮಾಡ್ಬೋದು ಆ ಲೆಕ್ಕ ತಗೊಂಡಾಗ? ಇಂಥ ವಿಷಯಗಳನ್ನ ಹೇಳಕ್ಕೆ ಹೋಗಬಾರ್ದು, ನಿಮ್ಮ ಸ್ವಾತಂತ್ರ್ಯ ಒಪ್ಪೋಣ. ಗೊತ್ತಾಯ್ತಾ, ಕೆಲವು ವಿಷಯಗಳನ್ನ ಏನು ಮಾಡಬಾರ್ದು, ಒಂದು ಪ್ರಿನ್ಸಿಪಲ್ ಅದು. ಯಾವ ರೀತಿ ಇನ್ನೊಂದು ಮತಗಳನ್ನು ಬೈಬಾರ್ದು, ಯಾರನ್ನು ಬೈಬಾರ್ದಾಗಿದೆ. ವೈದಿಕರನ್ನು ಬೈಬೋದು, ಅವ್ರನ್ನು ಬೈದರೆ ದೊಡ್ಡ ಗಲಾಟೆ ಬಸೋದು. ಆಮೇಲೆ ಆ ರೀತಿ ಮಾಡೋಕ್ಕೆ ಯಾರೋ ಬೈಲಕ್ಕೆ ಹೋಗಬಾರ್ದು. ಆ ರೀತಿ ಮಾಡಬೇಕು, ಇಲ್ಲ ಎಲ್ಲರಿಗೂ ಈಕ್ವಲ್ ಸ್ವಾತಂತ್ರ್ಯ ಕೊಡಬೇಕು, ಅವರು ಅದನ್ನು ಉಪಯೋಗ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡ್ರು ಕೂಡ ಅವರು ತಿರುಗಿ ಬೈತಾರೆ, ಬಿಟ್ಬಿಡ್ತಾರೆ, ನಮಗೆ ಯಾಕೆಂದ್ರೆ ಬಿಟ್ಬಿಡ್ತಾರೆ. ನನ್ನ ಹತ್ರ ಜೀವಾದಿ ಅಭೇದಸ್ಯ ಅಪ್ರಾಪ್ತತ್ವಾತ್ ಕಥಂ. ಅವನು ಬುದ್ಧಿಯೆಲ್ಲ ಹೇಳ್ತಾನೆ ಅಂತ ಇವರು ಅಂದ್ಬಿಡ್ತಾರೆ. ಅವನು ಬುದ್ಧಿಯಲ್ಲಿ ಹೇಳ್ತಾನೆ ನಿಮಗೆ ಗೊತ್ತು, ಉಳಿದವರಿಗೆ ಗೊತ್ತಾಗುತ್ತಲ್ಲ ಅಲ್ಲೇನ ಗೊತ್ತಾಗೋದು ಯಾರಿಗಾದ್ರೂ? ನಿಮಗೆ ಓದ್ದವ್ರಿಗೆ ಗೊತ್ತಾಗುತ್ತೆ, ಓದ್ದೇ ಇದ್ದವರಿಗೆ? ಅದೇ ಅವನೇನಂತ ಬುದ್ಧಿ ಇಲ್ಲ, ನೀವು ಬುದ್ಧಿ ಇಲ್ಲ, ನೀವು ಹೇಳಿದ್ರೆ ಆಗಿದ್ರೆ ಅಂತಾರೆ. ಹೇಳೋದಿಲ್ಲ ಅಂದರೆ ಉತ್ತರ ಇಲ್ಲ ಅಂತ ತಿಳ್ಕೊತಾರೆ, ಬೇರೆ ಕಾರಣಕ್ಕೆ ಹೇಳೋದಿಲ್ಲ ಅಂಬೋದಿಲ್ಲ, ಉತ್ತರ ಇಲ್ಲ ಹೇಳೋದಿಲ್ಲ ಅಂದ್ಬಿಡ್ತಾರೆ. ಕೊನೆ ಫಾಲೋವರ್ ಶುರುವಾಗ್ತಾರೆ. ತಥಾ ಸರ್ವಾದ್ವೈತ, ಆ ರೀತಿ ಮನೆಗೆ ಕರ್ಕೊಂಬರ್ತಿರ್ತಾರೆ. ನಮ್ಮ ಹುಡುಗರ ಮಾತು ಕೇಳೋದಿಲ್ಲ, ನಾನು ಕ್ರಿಶ್ಚಿಯನ್ ಆಗ್ತೇನೆ ಅಂತ ಬರ್ತಾನೆ ಅಂತ ಕೆಲವರು, ಮುಸ್ಲಿಂ ಆಗ್ತೇನೆ ಅಂತ ಬರ್ತೇನೆ ಅಂತ ಕೆಲವರು ಬರ್ತಾನೆ ಇರ್ತಾರೆ ಮನೆಗೆ. ಕಾರಣ ಏನಂದರೆ ಇದು ಇಂಥ ಅವ್ಯವಸ್ಥೆಯಿಂದ ಆಗೋದು. ಅವ್ರ ಪ್ರಚಾರ ಜಾಸ್ತಿ ಇರೋದ್ರಿಂದ ಸುಖವಾಗಿ ಅದನ್ನು ತಿಳ್ಕೊಂಬಿಡ್ತಾರೆ, ನಮ್ಮಲ್ಲಿ ಅದಿರೋದಿಲ್ಲ. ಇತ್ಯಾದಿಯನ್ನ ನಿಷೇಧ ಕ್ರಿಯತೆ. ಅದೇ ರೀತಿ ಕರ್ಮಶ್ರುತಿವಾದ ಹಾಗೆ ಬಂದು ಸ್ವರ್ಗಾದಿ ಪುರುಷಾರ್ಥ ಲಾಭೋ ಭವತಿ ಇತ್ಯಸ್ಯ ಇಷ್ಟಾಪೂರ್ತಂ ಇತ್ಯಾದಿನ ನಿಷೇಧ ಕ್ರಿಯತೆ ತಥಾ ಭಗವತ ಸರ್ವಂ ವ್ಯಾಪ್ತಮಿತಿ ಸರ್ವಂ ಕಲ್ಪಿತಂ ಬ್ರಹ್ಮ. ಅದೊಂದು ವಾಕ್ಯ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋ ಶ್ರುತಿ ಏನಂತ ಹೇಳಿತು? ಸರ್ವಂ ಕಲ್ಪಿತಂ ಬ್ರಹ್ಮ ಅಂತ ಹೇಳಿದ್ರು. ಇವರೇನು ಅರ್ಥ ಮಾಡ್ಕೊಂಡ್ರು? ಎಲ್ಲ ದೇವರೇ ಅಂತ ಅರ್ಥ ಮಾಡ್ಕೊಂಡ್ರು. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ವೇದ ಹೇಳಿದರೆ ಇವರು ಎಲ್ಲವೂ ದೇವರೇ ಅಂತ ವೇದ ಹೇಳುತ್ತೆ, ವೇದದ ಮೇಲೆ ಹಾಕಿದ್ರು. ಅದು ಅಪಾರ್ಥ ಮಾಡಿದ್ದಕ್ಕೆ ಕೆಲವು ಕೇಸಸ್ ಎಲ್ಲ ಕೋರ್ಟ್ ಮಾಡ್ತಾರೆ. ನಿಷೇಧ ಆದ್ದರಿಂದನೇ ಏನು ಮಾಡಬೇಕೀಗ? ಅಂಥ ಮತಗಳನ್ನು ಖಂಡನೆ ಮಾಡಬೇಕಾದದ್ದು ಅತ್ಯಂತ ಯುಕ್ತ, ಒಳ್ಳೆಯವರು ಹಾಳಾಗಬಾರ್ದು ಅಂತ ಮಾಡಿದ್ದಾರೆ ಅಂತ ಅರ್ಥ. ಈ ಪ್ರಶ್ನೆ ಅದಕ್ಕೆ ಅನ್ಯ ಉತ್ತರ ಪ್ರಶ್ನೆನೇ ಬಂದಲ್ಲಿ ಯಾಕೆ ಉತ್ತರ ಕೊಟ್ಟರು ಅಂದರೆ ಅದು ಅಗತ್ಯ ಇತ್ತು, ಉತ್ತರ ಕೊಟ್ಟರು. ಪ್ರಾತೀತಿಕ ಏವಾರ್ಥ ಕಿಂ ನ ಸ್ಯಾದ್ ಇತ್ಯತಃ ಉಕ್ತ ಅರ್ಥೇ ವಾಕ್ಯಾಂತರ ಸಮ್ಮತಿ ಮಾಹ ಕುರ್ವಾಣ ಇತಿ. ಪ್ರಾತೀತಿಕ ಏವಾರ್ಥ ಕಿಂ ನ ಸ್ಯಾತ್. ಪ್ರಾತೀತಿಕ ಅಂದರೆ ಅಪರೇಟ್. ಅಪರೇಟ್ ಮೀನಿಂಗ್ ಯಾಕೆ ಇಟ್ಕೋಬಾರ್ದು ಅಂದರೆ ಹೊಂದೋದಿಲ್ಲ ಆದ್ದರಿಂದ ಇಟ್ಕೋಬಾರ್ದು. ವಿಷಮಭುಂಕ್ಷ ಅಪರೇಟ್ ಮೀನಿಂಗ್ ಯಾತಿ ಇಟ್ಕೋಬಾರ್ದು. ಹೇಳ್ದವನಪ್ಪ ಕೇಳ್ದವನ ಮಗ, ಆವ ತಂದೇನೋ ಮಗನಿಗೆ ಏನಂತ ಹೇಳೋದಿಲ್ಲ, ವಿಷ ಕೂಡ ಸಾಯಿ ಅಂತ ಹೇಳೋದಿಲ್ಲ. ಅದು ಹೇಳಿದ್ದಾನೆ ಅಂದರೆ ಒಳಗೇನೋ ಯಾರೋ ದೊಡ್ಡವರು ಹೇಳಿದರು, ಏಕಾದಶಿ ಊಟ ಮಾಡು ಅಂತ ಹೇಳಿದರು ಅಂತ ಹೇಳಿಬಿಟ್ರು. ಅದರ ಸಾಧ್ಯನೇ ಇಲ್ಲ, ಒಂದು ವಾಕ್ಯ ಬೇರೆ ಕೊಟ್ಟು ಮಾಡಿದರು. ಏಕಾದಶಿಯ ಮಹಾದಿನೇ ಕರ್ತವ್ಯಂ ಭೋಜನತ್ರಯಂ ಅಂತ, ಅದು ಬೇರೆ. ಮೂರು ಊಟ ಮಾಡಿ, ಅದು ಉಳಿದ ಎರಡು ಮಾಡಿದ್ರೆ ಅವತ್ತು ಮೂರು ಮಾಡಿ ಅಂತ ಹೇಳಿದ ವಾಕ್ಯ. ತಕ್ಷಣ ಅವ್ರಿಗೆ ಗಾಬರಿ ಆಗಿವತ್ತು. ಏನೇನು ಅವರು ಕೇಳಿದ್ರೆ ಶ್ರವಣ ಮನನ ಧ್ಯಾನ ಮೂರು ಮಾಡಿ ಅಂತ ಅವ್ರು ಹೇಳಿದರು. ಮುಂಡಿಗೆ ಇದ್ದಾಗ ಅವೆಲ್ಲ ಕೂಡ ಇವರೇ ತಗೊಂಡು ಬಂಡಿಗೆ ತಿಂದು ತಿಂದುಬಿಟ್ಟ ಮುಂಡಿಗೆ. ಮುಂಡಿಗೆ ಬೇರೆ, ಬಂಡಿಗೆ ಬೇರೆ. ಅವನು ಅಪಾರ್ಥ ಮಾಡ್ಕೊಂಡು ಇನ್ನು ಅದನ್ನೇ ತಿಂತೀನಿ ಅಂದ್ರೆ ಏನೋ ಆ ಥರ ಮಾಡಿದ್ದ. ಗುರುವಾರ ಹೇಳಿದವರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು. ಮತ್ತೆ ಅದರ ವಾಕ್ಯನ ಅಪರೇಟ್ ಮೀನಿಂಗ್ ದುರುಪಯೋಗ ಮಾಡ್ಕೊಂಡ ಕುರುವಾಣ. ಕೆಲವರು ಗೊತ್ತಿಲ್ಲದ ಮಾಡ್ಕೋತಾರೆ, ಕೆಲವರು ಗೊತ್ತಿದ್ದು ಮಾಡ್ಕೋತಾರೆ. ಅದಕ್ಕೆ ತಮಗೆ ಅನುಕೂಲ ಆಗುತ್ತೆ ಅದರಿಂದ ಅಂತೇಳಿ. ಕುರುವಾಣ ಇತಿ ಮೃತ್ಯಾದಿರಹಿತ ಇತ್ಯನೇನ ಅವ್ಯಯ ಪದಂ ವ್ಯಾಖ್ಯಾತಂ ಭವತಿ. ಪರಮಾತ್ಮನಿಗೆ ಮೃತ್ಯಾದಿಗಳಿಲ್ಲ, ಅಜರಾಮರಣ ಸಕಲಾರ್ಥಿಹರ ಅಂತ ಹೇಳೋದಕ್ಕೆ ಆ ಮಾತು ಹೇಳಿದರು, ಅವ್ಯಯ ಅಂತ ಹೇಳಿದರು. ಈಶ್ವರಸ್ಯ ಚೇತನಾಚೇತನ ಭಿನ್ನತ್ವೇ ಶ್ರುತಿಸಮ್ಮತಿಂಚಾಹ ಸ ಏಷ. ಪರಮಾತ್ಮ ಚೇತನ ಅಚೇತನ ಇಬ್ಬರಿಂದಲೂ ಭಿನ್ನನಾಗಿದ್ದಾನೆ ಅಂತ ಹೇಳೋದಕ್ಕೆ ಏನು ಆಧಾರ ಮೇಲಿದೆ? ಸಯೇಷ ನೀತಿ ನೀತಿ ಇತ್ಯಾದಿ ಚ ಕುರ್ವಾಣೋಪಿ ಯತಃಸರ್ವಂ ಪುಣ್ಯಪಾಪೈರ್ನ ಲಿಪ್ಯತೆ ಜನ್ಮ ಮೃತ್ಯಾದಿರಹಿತ ಸತ್ವಾದಿ ಗುಣವರ್ಜಿತ ವಿಷ್ಣುಸ್ತದ್ವಿಪರೀತಸ್ತು ಜೀವೋತಸ್ತೌ ಪೃಥಕ್ ಸದಾ. ಎಷ್ಟು ಇಂಪಾರ್ಟೆಂಟ್ ನೋಡಿ, ಸಿಂಪಲ್ ವಾಕ್ಯ, ಎಷ್ಟು ಅರ್ಥ ಇದೆ. ಕುರ್ವಾಣ ಅಪಿ ಯತಃಸರ್ವಂ ಪುಣ್ಯಪಾಪೈ ನ ಲಿಪ್ಯತೆ. ಪರಮಾತ್ಮ ಎಲ್ಲವನ್ನೂ ಮಾಡ್ತಾನೆ, ಆದರೆ ಏನಾಗೋದಿಲ್ಲ, ಪುಣ್ಯಪಾಪಗಳ ಲೇಪಕ್ಕೆ ಒಳಗಾಗೋದಿಲ್ಲ. ಜನ್ಮ ಮೃತ್ಯಾದಿ ರಹಿತ, ಹುಟ್ಟು ಸಾವಗಳಿಂದ ದೂರ ಆಗಿದ್ದಾನೆ. ಸತ್ವಾದಿ ಗುಣವರ್ಜಿತ, ಸತ್ವ ರಜಸ್ತಮಸ ಮೂರು ಗುಣಗಳಿಂದ ರಹಿತನಾಗಿದ್ದಾನೆ. ಯಾರು? ವಿಷ್ಣು. ಇದು ದೇವರ ಪರಿಚಯ ಇದೆ, ಎಲ್ಲದೂ ಉತ್ತರ ಬಂದೋಯ್ತು ಅದರಲ್ಲಿ. ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಲೇಪ ಇಲ್ಲ, ಜನ್ಮ ಮೃತ್ಯಾದಿಗಳ ಹೆಸರಿಲ್ಲ, ಸತ್ವಾದಿ ಗುಣಗಳು ಪ್ರಾಕೃತ ಇಲ್ಲೇ ಇಲ್ಲ. ಅವನು ಯಾರು ಅಂದರೆ ವಿಷ್ಣು. ಜೀವ ಯಾರು? ತದ್ವಿಪರೀತಸ್ತು. ವಿಪರೀತ ಅಂದ್ರೇನು? ಆಪೋಸಿಟ್. ಎಂತ ಅಂದ್ರೆ ಏನರ್ಥ? ಕರ್ಮ ಮಾಡೋ ಸ್ವಲ್ಪ ಲೇಪ ಹೊಂತಾನೆ, ಹುಟ್ಟು ಸಾವುಗಳಿದೆ, ಸತ್ವಾದಿಗಳ ಸಂಪರ್ಕ ಇದೆ, ಆದ್ರಿಂದಾನೆ ಜೀವ ಅತಸ್ತವು ಪೃಥಕ್ ಸದ. ಆದ್ರಿಂದ ಅವರಿಬ್ರು ಏನಂತ ಅರ್ಥ? ಪೃಥಕ್ ಅಂದ್ರೆ ಡಿಫರೆಂಟ್, ದೇವರೇ ಬೇರೆ, ಜೀವ ಈಶ್ವರನೇ ಬೇರೆ. ಈ ಒಂದೇ ವಾಕ್ಯದ ಎಷ್ಟು ವಿಷಯ ಬಂದಿದೆ ಇತೀಚ. ಏ ಇದೇ ರೀತಿಯಲ್ಲಿ ಇರೋದವ್ರು, ಅಸ್ವಾತಂತ್ರ್ಯ ಒಂದು ಬಿಟ್ಟರೆ ಇರೋದೆಲ್ಲ ಕಾಪ್ತಾ, ಅದು ಈಶಕೋಟಿ ಪ್ರವಿಷ್ಠೆ ಅಂತ ಅದಕ್ಕೆ ಕರೆದಿರೋದು. ಸಯೇಷ ನೀತಿ, ಸ್ಟಾಫ್ ಬೇರೆ, ಸ್ಟೂಡೆಂಟ್ಸ್ ಬೇರೆ ಅಂತಾರಲ್ಲ ಹಾಗೆ. ಸ್ಟಾಫ್ ಲಿಸ್ಟಿಗೆ ಸೇರಿದಾಗ ಏನಿಲ್ಲ ಅವರಿಗೆ, ಸ್ಟೂಡೆಂಟ್ಗೆ ಅಪ್ಲಿಕಬಲ್ ನೇಮಗಳು ಸ್ಟಾಫಿಗೆ ಅಪ್ಲೈ ಆಗಲ್ಲ. ಆ ರೀತಿ ಸಯೇಷ ನೇತಿ ನೇತಿ ಇತ್ಯಾದಿ ಚ, ಅದೇ ಉಪನಿಷತ್ತು ಹೇಳಿ. ಸಯೇಷ ನೇತಿ ನೇತಿ, ಜೀವ ಅಂತ ತಿಳ್ಕೊಬೇಡಿ, ತಿಳ್ಕೊಬೇಡಿ ಅಂತ ಹೇಳಿದ ಉಪನಿಷತ್ತು ಸಾರ್ಥ ಇದೆ. ಜೀವ ನಾಮ ಚೇತನ ಪ್ರಕೃತಿ ಹೇ ಮೋಕ್ಷಂ ಭೂತ ಪ್ರಕೃತಿ ಮೋಕ್ಷಂ. ಕೊನೆಯ ಶ್ಲೋಕದಲ್ಲಿ ಭೂತ ಪ್ರಕೃತಿ ಮೋಕ್ಷಂಚ ಅನ್ನೋ ಪದ ಇದೆ. ಭೂತ ಪ್ರಕೃತಿ ಮೋಕ್ಷಂಚ ಅಂದ್ರೇನು? ಜೀವಾನಾಂ ಅಚೇತನ ಪ್ರಕೃತಿ ಹೇ ಮೋಕ್ಷಂ. ಭೂತ ಪ್ರಕೃತಿ ಅಂದರೆ ಅಚೇತನ ಪ್ರಕೃತಿ, ಅದರಿಂದ ಬಿಡುಗಡೆಯಾಗುವ ವಿಧಾನ ಇದು ಅಂತ ಪರಮಾತ್ಮ ಕನ್ಕ್ಲೂಡ್ ಮಾಡಿದ್ದಾನೆ ಅದನ್ನು. ನಾವು ಮಹಾಲಕ್ಷ್ಮಿ ಚೇತನ ಪ್ರಕೃತಿ, ಅನುಗ್ರಹ ನಮಗೆ ಬೇಕು. ಈ ಪ್ರಕೃತಿ ಜಡ ಪ್ರಕೃತಿ, ಇದಿರಬಾರದು, ಇದ್ರೆ ಏನಾಗುತ್ತೆ ನಮಗೆ ಬಾಧಕ. ಮಹಾಲಕ್ಷ್ಮಿ ಅನುಗ್ರಹ ಇದ್ದರೆ ಅದು ಹೋಗಿಬಿಡುತ್ತೆ, ಲಕ್ಷ್ಮಿ ಅನುಗ್ರಹ ಇದ್ದರೆ. ಅದಕ್ಕೆ ಹೇಳಿದ್ದೇನೆ ಅರ್ಜುನ, ಇದನ್ನು ಕೇಳು ಅಂತ ಹೇಳಿ ಇದು ಕ್ಷೇತ್ರ. ಕ್ಷೇತ್ರ ನಾಮ ತ್ರಯೋದಶೋಧ್ಯಾಯ ಅಂತ ಕರೆದಿದ್ದ, 13ನೇ ಅಧ್ಯಾಯ ಮುಗಿತಲಿ. ಅಧ್ಯಾಯಾರ್ಥಂ ಉಪಸಂಹ್ರಿಯತೆ ಕ್ಷೇತ್ರ. ಇಡೀ ಅಧ್ಯಾಯದ ಸಾರಾಂಶ ಏನು ಅಂದರೆ, ತತ್ರ ಭೂತ ಪ್ರಕೃತಿ ಮೋಕ್ಷ ಪದಂ ತಿರೋಹಿತಾರ್ಥತ್ವ. ತಿರೋಹಿತಾರ್ಥ ಅಂದ್ರೇನು? ಸುಲಭವಾಗಿ ಅರ್ಥ ಆಗೋದಿಲ್ಲ ಅಂತ ಅರ್ಥ. ತಿರೋಹಿತ ಅಂದರೆ ಕರೆಯ ಕಾಣದೇ ಇರೋದು, ಅರ್ಥ ಸರಿಯಾಗಿ ಕಾಣೋದಿಲ್ಲ, ಆದ್ದರಿಂದ ಸ್ಪಷ್ಟ ಮಾಡ್ತಾರೆ. ಅಸ್ಪಷ್ಟ ಅರ್ಥ ವ್ಯಾಚಷ್ಟೆ ಜೀವಾನಾದಿ ಮೋಕ್ಷಂ ಮೋಕ್ಷ ಸಾಧನ ಮೋಕ್ಷ ಸಾಧನಂ ಮೋಕ್ಷ ಸಾಧನ ಮೋಕ್ಷ ಸಾಧನಂ ಅನಿತ್ಯತ್ವ ಅದಿರಬೇಕಲ್ಲಿ. ಮಾ ಒಂದು ತೆಗೆದು ಬಿಡ್ಬೋದು, ಎಕ್ಸ್ಟ್ರಾ ಮಾ ಬಂದುಬಿಟ್ಟಿದೆ. ಮೋಕ್ಷ ಸಾಧನ ಅನಿತ್ಯತ್ವ, ಯಾವುದು ಜಗತ್ತಿನ ಅನಿತ್ಯತ್ವ ಜ್ಞಾನ ಮರ್ಯಾದಕ್ಕೆ ಸಾಧನ, ಮೋಕ್ಷಕ್ಕೆ ಸಾಧನ ಅಂತ ಅರ್ಥ. ಹಾಂ, ಇಲ್ಲಿದೆ, ಅದು ಬಿಡಿಸ್ಬೋದು. ಅಮಾನಿತ್ವ ಅಂತ ಎಲ್ಲಿ ಬಂದಿತ್ತು? ಇಲ್ಲಿದೆ. ಅಲ್ಲೆಲ್ಲಿ ಬಂದಿತ್ತು? 20 ಗುಣಗಳು ಬಂದಿತ್ತು. ಅಮಾನಿತ್ವ ಅದಂಭಿತ್ವ ಅಂತ ಹೇಳ್ಬೇಕಾದ್ರೆ 20 ಅದನ್ನು ಓದ್ಕೋಬಹುದು. ಇಲ್ಲದ ಒಂದು ಬಿಟ್ಟರೆ ಸರಿ ಹೋಗುತ್ತೆ, ಇಲ್ಲದ ಯಾವ ರೀತಿ ಓದ್ಕೊಂಡ್ರೆ ಸಮಸ್ಯೆ ಇಲ್ಲ. ಅದು ಅವಾಗ ಏನು ಮಾಡ್ಕೋಬೇಕು, ಇನ್ವರ್ಟ್ ಕಮ ಹಾಕ್ಕೊಂಡ್ಬಿಟ್ಟು ಅಮಾನಿತ್ವಂ ಇತ್ಯಾದಿ ಮುಕ್ತಂ, ಅಮಾನಿತ್ವ ಇತ್ಯಾದಿಗಳನ್ನು ಹೇಳಿದ್ದಾರೆ. ಇವೆಲ್ಲ ಏನು, ಈ ಪ್ರಿಂಟಿಂಗ್ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಹಿಂದಿನ ಕಾಲಕ್ಕೆ ಪೇಪರ್ ಶಾರ್ಟೇಜ್ ಇರ್ತಿತ್ತು, ಒಂದು ಬರೆಯೋದಕ್ಕೆ ಕೆಲವೆಲ್ಲ ಇದು ಬೇಕಿರಲಿಲ್ಲ. ಅದಕ್ಕೆ ಒಂದು ಕೂಡಿಸಿ ಬರೆಯ ಅಭ್ಯಾಸ ಇತ್ತು. ಮೊದಲು ಸರ್ವಮೂಲ ಪ್ರಿಂಟ್ ಆದಾಗ, ಸುಧಾ ಪ್ರಿಂಟ್ ಆದಾಗ ಹೇಗೆ ಪ್ರಿಂಟ್ ಆಯ್ತದು, ಗ್ಯಾಪೇ ಇಲ್ಲ. ಒಂದು ಕೊನೆಗೆ ಬಿಟ್ಟು ಇಡೀ ಪುಟದಲ್ಲಿ ಎಲ್ಲೆಲ್ಲೂ ಗ್ಯಾಪ್ ಇರ್ತಿದ್ದಿಲ್ಲ, ಎಲ್ಲೋ ಕೊನೆಯ ಲಾಡ್ ಪ್ಯಾರಾಗ ಒಂದು ಲೈನ್ ಇರ್ತಿತ್ತು ಅಷ್ಟೇ. ಬಿಡಿಸ್ಕೊಂಡು ಹೋದ್ರೆ ದೊಡ್ಡ ಸವಾಲು ಅದು, ಓದಬೇಕಾದ್ರೆ ಓದೋರಿ ಫಸ್ಟ್ ಓದೋ ಅಭ್ಯಾಸ ಮಾಡಿಸೋದೇ ಕಷ್ಟ ಇರುತ್ತೆ. ಈಗ ಅದೆಲ್ಲ ಇಲ್ಲ, ಹೇಗೆ ಮಾಡ್ಬೋದು, ಈಗ ಬಿಡಿಸಿ ಬಿಡಿಸ್ಬಿಟ್ಟು ಪ್ರಿಂಟ್ ಮಾಡ್ಬೋದು. ಅರ್ಧಕ್ಕರ್ಧ ಕೆಲಸ ಮುದೋಗಿಬಿಡುತ್ತೆ. ಪಾಠ ಹೋದಾಗ ಬಿಡಿಸೋದು ಒಂದು ವಾಕ್ಯ ಇದೆ, ಆ ಕಾನ್ಸೆಪ್ಟ್ ಮುದೋಗಿಬಿಡಿದಲ್ಲ ಮುದೋಗಿಬಿಡುತ್ತೆ. ಇನ್ನು ಮುಂದಿನದೆಲ್ಲ ಭಾರಿ ಇಂಡೆಕ್ಸ್ ಎಲ್ಲ ಕೊಟ್ಬಿಟ್ರೆ ರೆಫರೆನ್ಸ್ ಸುಲಭ ಆಗಿಬಿಡುತ್ತೆ. ಇಂಡೆಕ್ಸು ಕಂಟೆಂಟ್ಸು ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗು ಎಲ್ಲ ಕೊಟ್ಬಿಟ್ರೆ ಓದೋದು ಬಹಳ ಸುಲಭ. ಮಾನಿತ್ವ ಅಮಾನಿತ್ವ, ಇಲ್ಲಿ ಅಮಾನಿತ್ವಂ ನಮ್ಮ ಕಟ್ ಮಾಡ್ಬೇಕು, ಅಲ್ಲಿಗೆ ಕಟ್ ಮಾಡಿಬಿಟ್ಟು ಅಮಾನಿತ್ವ ಮತ್ತೆ ಕಟ್ ಮಾಡಬೇಕು. ಗೊತ್ತಾಯ್ತಾ? ಎರಡನ್ನು ಕಟ್ ಮಾಡಿದ್ರೆ ಏನಾಯ್ತು, ಅಲ್ಲಿಗೆ ಅಮಾನಿತ್ವಂ ಬೇರೆ ಪದ ಆಯಿತು. ಗೊತ್ತಾಯ್ತಾ? ಪರಂ ಭೂಯ ಅದು ಮುಗಿತ ಅಲ್ಲಿಗೆ. ಅಲ್ಲಿಗೆ ಎಷ್ಟನೇ ಅಧ್ಯಾಯ ಇದೆ? ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ಆಚಾರ್ಯ ವಿರಚಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯಸ್ಯ ಟೀಕಾಯಾಂ ಜಯತೀರ್ಥ ಮುನಿ ವಿರಚಿತಾಯಾಂ ನ್ಯಾಯದೀಪಿಕಾಯಾಂ ತ್ರಯೋದಶೋ ಅಧ್ಯಾಯ ಅಂತ ಕರೆದು. ಈಗ ಚತುರ್ದಶ ಅಧ್ಯಾಯ, ಅದರಲ್ಲಿ ಗುಣತ್ರಯ ವಿಭಾಗ ಯೋಗ. ಈ ಮೂರು ಭಾರಿ ಸಿಂಪಲ್ ಅಧ್ಯಾಯಗಳು, ಅಧ್ಯಾಯ ದೊಡ್ಡವಿದ್ದರೂ ಕೂಡ ಬೇಗ ಬೇಗ ಮುಗಿದೋಗುತ್ತೆ. ಪರಂಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನ ಉತ್ತಮಂ ಅಂತ ಹೇಳ್ತಾ, ತತ್ವಗುಣ, ರಜೋಗುಣ, ತಮೋಗುಣ ಈ ಮೂರು ಗುಣಗಳ ಪರಿಣಾಮ ಏನು, ಲಕ್ಷಣ ಏನು, ಅವುಗಳಿಂದ ಮನುಷ್ಯ ಹೇಗೆ ಪಾರಾಗಬೇಕು, ಯಾತಕ್ಕೆ ಪಾರಾಗಬೇಕು, ಇಷ್ಟೆಲ್ಲ ವಿಷಯ ಹೇಳ್ತಕ್ಕಂಥ ಅಧ್ಯಾಯ. ಅದರಲ್ಲಿ ಮೊದಲಿಗೆ ಪ್ರಶ್ನೆ, ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಸ್ಪಷ್ಟೀಕರಣಪೂರ್ವಕಂ ತ್ರೈಗುಣ್ಯಂ ವಿವಿಚ್ಯ ದರ್ಶಯತಿ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಅಂತ ಹಿಂದೆ ಬಂದಿದೆ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಸ್ಪಷ್ಟೀಕರಣ ಪೂರ್ವಕಂ, ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಗಳನ್ನು ಸ್ಪಷ್ಟೀಕರಣ ಮಾಡುವ ಮೂಲಕವಾಗಿ ತ್ರೈಗುಣ್ಯಂ ವಿವಿಚ್ಯ ದರ್ಶಯತಿ. ತ್ರೈಗುಣ್ಯದ ಸ್ವರೂಪವನ್ನು ಬಿಡಿಸೆಡುತ್ತಾರೆ. ತ್ರಿಗುಣಗಳನ್ನು ದಾಟಬೇಕು ಅಂತ ಹೇಳಿದರೆ ತ್ರಿಗುಣಗಳು ಯಾವುದದು ಪರಿಚಯ ಆಗಬೇಕಲ್ಲ ಅಂತ ಹೇಳುತ್ತಾರೆ. ಯೋನಿರ್ಭಾರ್ಯ ತಥಾ ಸ್ಥಾನಂ ಯೋನಿಕಾರಣಮೇವ ಚ, ಭಾಷ್ಯದಲ್ಲಿ ಹಿಂದೆ ಪ್ರತಿಯೊಂದಕ್ಕೂ ಬಿಡಿಸೇಳಿದ್ದಾರೆ. ಇಲ್ಲಿ ತಾತ್ಪರ್ಯ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಿ ಮುಂದೆ ಹೇಳ್ತಾರೆ. ಮಮ ಯೋನಿಹಿ ಮಹದ್ ಬ್ರಹ್ಮ ಅಂತ ಒಂದು ಪದ ಇದೆ. ತಸ್ಮಿನ್ ಗರ್ಭ, ಯೋನಿ ಶಬ್ದಕ್ಕೆ ಏನರ್ಥ? ಯೋನಿಹಿ ಭಾರ್ಯಾ, ಮಮ ಯೋನಿಹಿ ಮಹದ್ ಬ್ರಹ್ಮ ಅಂದರೆ ಮಹಾಲಕ್ಷ್ಮಿ, ಮಮ ಯೋನಿ ಅಂದರೆ ನನ್ನ ಪತ್ನಿ ಅಂತ ಅರ್ಥ. ಮಮ ಯೋನಿ, ಅದಕ್ಕೆ ಆಧಾರ ಏನು ಅಂದರೆ ಡಿಕ್ಷನರಿ, ಯೋನಿಹಿ ಭಾರ್ಯಾ ತಥಾ ಸ್ಥಾನಂ ಕಾರಣಮೇವ ಚ ಶಾಸ್ತ್ರ ಯೋನಿತ್ವಾತ್. ಅಲ್ಲೇನಂತ ಬಂತು, ಸಾಧನ. ದೇವರನ್ನು ತಿಳ್ಕೊಳ್ಳೋಕ್ಕೆ ಏನು ಬೇಕು ಅಂದರೆ ಶಾಸ್ತ್ರ ಬೇಕು ಅಂತ. ಅದು ಶಾಸ್ತ್ರ, ಶಾಸ್ತ್ರ ಓದೋ ಇದಕ್ಕೆ ಕಾರಣ. ಇಲ್ಲಿ ಪತ್ನಿ, ಕೆಲವು ಕಡೆಗೆ ಸ್ಥಾನ, ಎಲ್ಲಿದ್ದಾರೆ ಎಂಬ ಅರ್ಥ. ಗೊತ್ತಾಯ್ತಾ? ಈ ಅರ್ಥದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಕೆಲವೊಮ್ಮೆ ತಿರಿಯಗ್ಯೋನಿ ಅಲ್ಲಿ ಕರೆದಾಗ ಆ ತಿರಿಯಗ್ಯೋನಿಗಳಲ್ಲಿ ಹುಟ್ಟುವಿಕೆ ಅಂತ ಅರ್ಥ. ಹುಟ್ಟೋದಕ್ಕೆ ಆ ರೀತಿ ಕರೀತಾರೆ. ಇದು ಶಬ್ದ ನಿರ್ಣಯ. ಇಲ್ಲಿ ಹತ್ರ ಯೋನಿ ಹಿ ಭಾರ್ಯ, ಇಲ್ಲಿ ಯೋನಿ ಶಬ್ದಕ್ಕೆ ಏನರ್ಥ ಡಿಕ್ಷನರಿ ಕೋಟ್ ಮಾಡಿದರೆ ಯಾವ್ದು ತಗೋಬೇಕು ಅಂದರೆ ಯೋನಿ ಭಾರ್ಯ ಅಂತ ಅರ್ಥ. ತಸ್ಮಿನ್ ಗರ್ಭಂ ದಧಾಮ್ಯಹಂ, ಯಾತಕ್ಕೆ ಅಂದರೆ ನಾನು ಗರ್ಭಾಧಾನ ಮಾಡ್ತೇನೆ ಅಂತ ಹೇಳಿದ ಮೇಲೆ ಗರ್ಭಾಧಾನ ಮಾಡೋನು ಪುರುಷ, ಯಾರಲ್ಲಿ ಮಾಡ್ತಾನೋ ಅವಳು ಪತ್ನಿ. ಆದ್ದರಿಂದ ಆ ಅರ್ಥ ಕೂಡ ಸರಿ ಹೊಂದುತ್ತೆ. ತಸ್ಮಿನ್ ಗರ್ಭಂ ದಧಾಮ್ಯಹಂ ಇತಿ ವಾಕ್ಯಶೇಷಾತ್. ವಾಕ್ಯಶೇಷಾತ್ ಅಂದ್ರೇನು? ರಿಮೈನಿಂಗ್ ಪೋರ್ಷನ್ ಆಫ್ ದಿ ಸೆಂಟೆನ್ಸ್. ಶೇಷ ವಾಕ್ಯ, ಉಳಿದ ವಾಕ್ಯದ ಉಳಿದ ಭಾಗ ಸ್ಪಷ್ಟ ಇದೆ ಅರ್ಥ ಆಗುತ್ತೆ ಅಂತ ಅರ್ಥ. ಹರಿ, ಅಧ್ಯಾಯ ಶೇಷ ಅಂದರೆ ಅಧ್ಯಾಯದಲ್ಲಿ ಉಳಿದ ಭಾಗ. ವಾಕ್ಯಶೇಷ ಅಂದರೆ ಶ್ಲೋಕ ಶೇಷ ಅಂದ್ರೆ ಅದು, ಗ್ರಂಥ ಶೇಷ ಅಂದರೆ ಗ್ರಂಥದ ಉಳಿದ ಭಾಗ. ಈ ರೀತಿ ಶೇಷ ಅಂಬೋದಕ್ಕೆ ಅರ್ಥ ತಿಳ್ಕೊಂಡ್ರೆ ಸರಿ. ಈಗ ಏತದ ಅಧ್ಯಾಯ ಪ್ರತಿಪಾದ್ಯಮರ್ಥಂ ದರ್ಶಯತಿ ಕ್ಷೇತ್ರ ಇತಿ ಟೀಕಾರರು ಬರೀತಾರೆ. ಆಚಾರ್ಯರ ಮೊದಲ ಮಾತಿಗೆ ಏನರ್ಥ ಅಂದರೆ ಏತದ ಅಧ್ಯಾಯ ಪ್ರತಿಪಾದ್ಯಮರ್ಥಂ ದರ್ಶಯದಲ್ಲಿ ಪ್ರತಿಪಾದಿತವಾಗತಕ್ಕಂಥ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಕ್ಷೇತ್ರ ಇತಿ ಪ್ರಾಧಾನ್ಯನ ಉತ್ತರಾಧ್ಯಾಯೈ. ಹೌದು, ಮಮ ಯೋನಿ, ಅಲ್ಲೇನು ಹೇಳ್ತಾರೆ ಅಲ್ಲೇ ಕಾರಣ, ನನಗೆ ಕಾರಣ, ನನಗೆ ಸ್ವಾಮಿ ನಿಯಾಮಕನಾದವನು ಅಂತ. ಮಮ ಯೋನಿ ಅಪ್ಸು ಅಂತಃಸಮುದ್ರೆ. ಅವರು ಕೇಳೋ ಪ್ರಶ್ನೆ ಏನು ಅಂದರೆ ಅಮರಳಿ ಸೂಕ್ತದಲ್ಲಿ ಮಮ ಯೋನಿ ಅಂತ ಬಂದಿದೆ. ಇಲ್ಲಿ ಕೃಷ್ಣ ಏನಂತ ಹೇಳ್ತಾನೆ? ಮಮ ಯೋನಿ ಅಂತ ಹೇಳ್ತಾನೆ. ಇಲ್ಲಿ ಮಮ ಯೋನಿ ಅಂದರೆ ಯಾರು? ಇಲ್ಲಿ ಮಮ ಯೋನಿ ಅಂದರೆ ಯಾರು? ನನ್ನ ಭಾರ್ಯ ಅಂತ. ಅಲ್ಲಿ ಮಮ ಯೋನಿ ಅಂದರೆ ಏನು? ನನಗೆ ಕಾರಣ, ನನಗೆ ಕಾರಣ ಪರಮ. ಇಷ್ಟೆಲ್ಲ ಮಾಡಿಬಿಡ್ತೀನಿ, ಎಂ ಕಾಮಯೇ ತಂತಮ್ ಉಗ್ರಂ ಕೃಣೋಮಿ, ಏನೇನೋ ಮಾಡಿ ಹಾಕ್ಬಿಡ್ತೇನೆ, ಬಟ್ ನನ್ನ ಮಾಡೋ ಒಬ್ಬನಿದ್ದಾನೆ, ಅವನು ಯಾರು ಅಂದರೆ ನಾರಾಯಣ. ಅವನೆಲ್ಲಿದ್ದಾನೆ? ನೀರೊಳಗಿದ್ದಾನೆ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಯೋನಿ ಅಂದರೆ ಶಬ್ದ ಡಿಫರೆಂಟ್. ಇದರಲ್ಲಿ ಶಾಸ್ತ್ರ ಯೋನಿತ್ವಾತ್ ಬಂತು, ಮಮ ಯೋನಿ ಹೀ ಬಂತು, ಆಮೇಲೆ ಮಮ ಯೋನಿ ಅಪ್ಸ ಅಂತ ಸಮುದ್ರ ಬಂತು. ಡಿಫರೆಂಟ್ ಇದರಲ್ಲಿ ಈ ಶ್ಲೋಕ ನೆನಪಿದ್ರೆ, ಈ ಡಿಕ್ಷನರಿ ವಾಕ್ಯ ನೆನಪಿದ್ರೆ ಇವೆಲ್ಲದಕ್ಕೂ ಅರ್ಥ ಆಗುತ್ತೆ. ಅದೇ ರೀತಿ ಶಾಸ್ತ್ರ ಯೋನಿತ್ವಾತ್ ಇದೇ ಅರ್ಥ ಇಟ್ಕೋಬೇಕು. ಯಾಕೆ ಇದನ್ನು ಅಲ್ಲಿ ಕೋಟ್ ಮಾಡಿಲ್ಲ, ಇಲ್ಲ ಕೋಟ್ ಮಾಡ್ಕೋಬೇಕಾಗ. ಒಂದು ಕಡೆ ಹೇಳಿದ ಮೇಲೆ ಆಚೆ ಮತ್ತೆ ಹೇಳೋದಿಲ್ಲ, ಸಿಕ್ಕಿಲ್ಲ ಸಿಕ್ಕಿಲ್ಲ, ಅದನ್ನೇ ಸಿಕ್ಕಿಲ್ಲ. ಆ ಕಾಲಕ್ಕೆಲ್ಲ ಇತ್ತು, ಎಲ್ಲ ಹೋಗಿಬಿಟ್ಟಿದೆ. ಎಷ್ಟು ಪ್ರಿಂಟ್ ಆದ ಪುಸ್ತಕ ಸಿಗೋದಿಲ್ಲ ಈಗ. ಆತೊಬ್ಬ ಆಕ್ಷೇಪಣೆ ಮಾಡಿದ್ದ, ಏನು ಅವನೊಬ್ಬ ಹೆಸರು ಒಂದು ರಾಕಿ ಮೆಸ್ಕ್ಯೂಟೋ ಅಂತ ಒಬ್ಬ, ಗೊತ್ತಾಯ್ತಾ? ಅವನು ಆಕ್ಷೇಪ ಮಾಡಿ ಆಚಾರ್ಯ ಅಂತ ಸಿಗೋದಿಲ್ಲ ಅಂಬೋದು ತುಂಬಾ ಹಳೆಯ ಆಕ್ಷೇಪ. ಮುಂದೂರು ವರ್ಷದಿಂದ ಮಾಡಿದ್ದನ್ನು ಅದೇನೋ ಉತ್ತರ ಬರಲ್ಲ ಕೊಂಡು ಇಷ್ಟು ತಪ್ಪ ಪುಸ್ತಕ ಬರೆದಿದ್ದಾನೆ. ಅದರಲ್ಲಿ ಪುಸ್ತಕ ಸಿಗೋದಿಲ್ಲ ಆದ್ದರಿಂದ ಇರಲಿಲ್ಲ, ಅದಕ್ಕೆ ಬೇರೆ ಉತ್ತರ ಬರೆದ ಒಂದು ಬಂದಿದೆ. ಆಚಾರ ಈಗಲೇ ಕೆಲವು 74 ಪ್ರೈಮರಿ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಆಗಿ ಸಿಗುತ್ತೆ ನಿಮಗೀಗ, ಪ್ರೈಮರಿ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಹುಡುಕಿ ಕೊಡಿ ನೋಡೋಣ ಅಂತೇಳಿ ಸಿಗುತ್ತೆ. ಆ ಡಿಪಾರ್ಟ್ಮೆಂಟ್ ಕೂಡ ಇರೋದಿಲ್ಲ ಅವು. ಯಾತಕ್ಕೆ? ಸ್ವಲ್ಪ ಸ್ವಲ್ಪ ಸಾಕ್ಬಿಡ್ತಾರೆ. ಅದೇ ಆಗಿ ಟೆಕ್ಸ್ಟ್ ಬುಕ್ಕೇ ಇಲ್ಲ, ಯಾರು ಓದೇ ಇಲ್ಲ ಅಂತ ಅರ್ಥನ? ಕೆಲವು ಪುಸ್ತಕಗಳು ಪ್ರಿಸರ್ವ್ ಮಾಡಿದವರು ಏನಾಗೋದಿಲ್ಲ, ಇರೋದಕ್ಕೆ ಸಾಧ್ಯ ಇಲ್ಲ. ಹಳೆಯ ರೆಕಾರ್ಡು 200 ವರ್ಷದಿಂದ ಯಾವುದೋ ಒಂದು ರೆವಿನ್ಯೂ ರೆಕಾರ್ಡ್ ಎಲ್ಲಿಂದ ತರ್ತೀರಿ ನೀವು ಹೋಗಿಬಿಟ್ಟು? ಗೊತ್ತಾಯ್ತಾ? ಅದು ಯಾವಾಗಿರುತ್ತದೆ, ರಿನ್ಯೂವಲ್ ಮಾಡಿಸ್ಕೊತಾ ಬಂದಿದ್ದರೆ ಇರುತ್ತಾಗ. ಇಲ್ಲದವ್ರು ಏನಾಗುತ್ತೆ, ಎಷ್ಟೋ ಜನ ಆಸ್ತಿ ಕಳ್ಕೊಂಡಿದ್ದಾರೆ. ಆ ರೀತಿ ರೆಕಾರ್ಡ್ ಪ್ರೊಡ್ಯೂಸ್ ಮಾಡೋಕ್ಕಾಗದೇನೆ ನಿಜವಾಗಲೂ ಅವ್ರು ಇದ್ದರೂ ಕೂಡ ತೋರಿಸೋಕ್ಕಾಗದೆ ಹೋಗಿಬಿಡುತ್ತೆ. ಯಾತಕ್ಕೆ ಹೇಳ್ತಿರೋದು, ಕೋಟ್ಯಂತರ ಬೆಲೆ ಮಾಡತಕ್ಕಂಥ ಆಸ್ತಿ, ಗೊತ್ತಾಯ್ತಾ? ಅದು ಸ್ವಲ್ಪ ರೆಕಾರ್ಡು ಅವ್ರ ಮನೆತನದಲ್ಲೇ ಇಲ್ಲ ಅಂದರೆ ಇನ್ನು ಬ್ರಹ್ಮಸೂತ್ರ ಪಂಚರಾತ್ರ ನಮ್ಮ ಇವೆಲ್ಲ ಪುಸ್ತಕ ಎಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ? ಯಾವಾಗ ಸಿಗ್ತಿದ್ವೋ ಒಂದು ಈಗ ಇನ್ನು ಹೇಳಿದ್ನಲ್ಲ ಒಂದು 50 ವರ್ಷ ಸೊರಬೂರನೇ ಪಿಟ್ಟ ಸಿಗ್ತಿರ್ಲಿಲ್ಲ, ಸೊರಬೂರಲ್ಲ ತೆರ್ತಿದ್ರೆ ಹಾಗಿದ್ರೆ ಸೊರಬೂರ ಸಿಗ್ತಾನೆ, ಒಂದು ಕಾಪಿ ಸಿಗ್ತಿರ್ಲಿಲ್ಲ. ಅದು ಒಂದು 50 ವರ್ಷದಿಂದ ಆ್ಯಕ್ಚುಲಿ ಅಂದಮೇಲೆ ನಮಗೆ ಸಿಗಲಿಲ್ಲ ಅಂಬೋದು ಏನಲ್ಲ, ಯಾವುದೇ ಡಾಕ್ಯುಮೆಂಟ್ ಸಿಗುತ್ತೆ ಸಿಗಲ್ಲ ಅಂಬೋದು ಯಾವಾಗ ಗೊತ್ತ ಹೇಳಬೇಕಾಗ್ತು, ಯಾವ ಕಾಲ ಪ್ರೊಡ್ಯೂಸ್ ಮಾಡ್ತಾರೆ ಆ ಕಾಲವ್ರು ಅಬ್ಜೆಕ್ಟ್ ಮಾಡಬೇಕಾದ್ರೆ, ನಾವು ಅಬ್ಜೆಕ್ಟ್ ಮಾಡಾಗಲ್ಲ, ಆಚಾರ್ಯ ಕೋರ್ಟ್ ಮಾಡಿದ್ರಪ್ಪ. ಯಾರು ಅಬ್ಜೆಕ್ಟ್ ಮಾಡ್ಬೇಕಾದ್ರೆ? ಕಂಟೆಂಪರ್ ಒಬ್ಬರು ಮಾಡಲಿಲ್ಲ, ಅದ್ರ ಕಂಟೆಂಪರ್ ಒಬ್ಬರು ಮಾಡಲೇ ಇಲ್ಲ. ಮಾಡಿದ್ದಾರೋ ಆಚಾರ್ಯರ ಗ್ರಂಥ ಬರೋದಾದ ಮೇಲೆ ಅಪ್ಪಯ್ಯ ದೀಕ್ಷಿತರು ಸುಮಾರು 8 ವರ್ಷ ಆಗಿತ್ತು ಅಷ್ಟೊತ್ತಿಗೆ, 300 ವರ್ಷ ದಾಟಿ ಹೋಗಿತ್ತು. ಆಗ ಆಕ್ಷೇಪಣೆ ತೆಗೆದು ಯಾರು ಒಪ್ಪಕ್ಕಾಗುತ್ತಾ ಇದ್ರ, ಅರ್ಥ ಆಯ್ತಾ? ಈಗ ನಿಮ್ಮ ಎಮ್ ಎ ಆಗಿದೆ ನೀನು ಆಸ್ಕರಿಸ್ಬಿಟ್ಟು ತೋರಿಸು ಅಂತ ಕೇಳಿದ್ರೆ, ನಮ್ಮ ಹತ್ರ ಇಲ್ಲೇ ಇಲ್ಲ ಫಸ್ಟ್, ಈಗ ಅವ್ರ ಹತ್ರ ಇಲ್ಲ, ಅದು ಆ ಪಾಸ್ ಆಗಿ ಸುಳ್ಳ ರಿಸಲ್ಟ್ ಬಂದಿದೆ ಅಷ್ಟೇ. ಆಕ್ಷೇಪಣೆ ಮಾಡೋ ಯಾವಾಗ ಮಾಡಬೇಕಾದ್ರೆ ಆ ರೈಟ್ ಟೈಮಲ್ಲಿ ಮಾಡಬೇಕೆ ಹೊರತು ಯಾವಾಗ ಮಾಡಿದ್ರೆ ಏನಲ್ಲ, ಅದಕ್ಕೆ ಬೆಲೆ ಇಲ್ಲ. ಅದು ಹಾಗೆ ಹಾಗೆ ಆಗುತ್ತೆ. ಈಗ ಒಂದು ಟಿಕೆಟ್ ಇಲ್ಲ ಅದರಿಂದ ಇಲ್ಲ. ಇದೆಲ್ಲ ಎಂಥ ಆರ್ಗ್ಯುಮೆಂಟ್ ಸಿಗೋ, ಟೋಟಲಿ ಬೇಸ್ಲೆಸ್ ಆರ್ಗ್ಯುಮೆಂಟ್. ಇಂಥ ಆರ್ಗ್ಯುಮೆಂಟ್ ಮಾಡ್ಕೊಳ್ಳಿ, ಯಾತಕ್ಕೆ ಶುರು ಮಾಡಿದ್ರೆ ಗೊತ್ತಾ? ಆ ಗ್ರಂಥ ಇದೇ ಅಂತ ಒಪ್ಕೊಂಡ್ರೆ ತಮ್ಮ ಮತ ಹೋಗಿಬಿಡುತ್ತೆ, ಆ ಡಾಕ್ಯುಮೆಂಟ್ ಒಪ್ಕೊಂಡ್ರೆ ತನ್ನ ಕೇಸ್ ಹೋಗುತ್ತೆ. ಏನು ಮಾಡ್ಬೇಕು ಅವನೀಗ, ಡಾಕ್ಯುಮೆಂಟ್ ಅಲ್ಲ ಅಂತ ಇಕ್ತ. ಇವ್ರು ಅದಕ್ಕೆ ಆ ಕಾಲಕ್ಕೆ ಒಬ್ರು ಮಾಡಿಲ್ಲ, ತಕ್ಷಣ ಉತ್ತರ ಕೊಟ್ಟರು ವಿಜೇಂದ್ರ ಸ್ವಾಮಿಗಳು. ಅವ್ರು ಉತ್ತರ ಬರೆದ್ಬಿಟ್ಟು ಈ ಕೇಳಕ್ಕೆ ನೀನು ಯಾರು, ಈಗ 300 ವರ್ಷ ಆದಮೇಲೆ ಕೇಳ್ತೀಯಲ್ಲ, ಹೋಗ್ಲಿ ಬಿಡಪ್ಪ, ಇಡೀ ದೇಶ ಹುಡುಕ್ಬಿಟ್ಟಿದ್ಯಾ ನೀನೀಗ, ಮನೆ ಮನೆಗೆ ಹೋಗಿ ನೋಡಿದ್ಯಾ, ಎಲ್ಲೋ ಕೂತ್ರ ಸಿಗೋದಿಲ್ಲ, ನೀವು ಹೊರಗೆ ಹೋಗಿಲ್ಲ, ಮನೆಯಲ್ಲಿ ಅಡುಗೆ ಪದಾರ್ಥನೇ ಸಿಗಲ್ಲ ನಿನಗೀಗ, ಅರ್ಥ ಆಯ್ತಾ? ಅದೇನು ಸಿಗುತ್ತೆ, ಎಲ್ಲ ಹುಡುಕ್ಲಿಕ್ಕೆ ಯಾರಪ್ಪ ನೀನೀಗ? ಆಗಿನ ಕಾಲಕ್ಕೆ ಎಲ್ಲ ಹುಡುಕ್ಲಿಕ್ಕೆ ಸಾಧ್ಯತೆ, ಇವತ್ತು ಸಾಧ್ಯತೆ ಇಲ್ಲ. ಎಲ್ಲ ಇಡೀ ಜಗತ್ತು ಎಲ್ಲ ಪುಸ್ತಕಗಳು ನೋಡೋಕ್ಕೆ ಯಾರಿಗೆ ಸಾಧ್ಯ ಇದೆ? ಇವತ್ತು ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕಂತೂ ಬರೀ ರಾಜಕೀಯವಾಗಿ ಗೊಂದಲ, ಯಾರು ಎಲ್ಲಿ ಓಡಾಡಕ್ಕೆ ಬರ್ತಿತ್ತಾಗ, ಓಡಾಡಕ್ಕೆ ಸಾಧ್ಯನಾ? ಈ ಮಧ್ಯೆ ಆತ ಒಬ್ಬ ಮತಾಚಾರ್ಯ 100 ಅದಕ್ಕೆ ವಿಜೇಂದ್ರ ಅವರು 100 ಆಗ್ಬಾರ್ದು, ವಿಜೇಂದ್ರ ಸ್ವಾಮಿಗಳು ಕರೆಕ್ಟ್ ಮ್ಯಾಚ್ ಮಾಡೋಕ್ಕೋಸ್ಕರ ಅವರು 104 ಬರೆದಿತ್ತು. 104 ಗ್ರಂಥ ಬರೆಯೋ ನಿನಗೆ ಇಡೀ ದೇಶ ಸುತ್ತಿಬಿಟ್ಟು ಗ್ರಂಥ ಹುಡುಕಿ ನೋಡೋ ಶಕ್ತಿ ಇದೆಯಾ? ಮತ್ತೆ ಹುಡುಕಿದ್ರು ಇದೆ ಅಂತ ಹೇಳ್ತೀಯ ನೀನು? ಬಯ್ಯನೋ ಏನು ಮಾಡ್ತಾನೋ, ಅವನು ಸಿಕ್ಕರೆ ಫಸ್ಟ್ ಏನು ಮಾಡ್ತಾನೆ, ಅದನ್ನು ಎಷ್ಟಾಗಿ ಮಾಡ್ತಾನೆ ಫಸ್ಟು? ಅದಕ್ಕೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಹೊಡೆಯೋದು ಯಾತಕ್ಕೆ ಅಂದರೆ ನಾಶ ಮಾಡಲಿಕ್ಕೆ. ಅದು ಆಚಾರ್ಯ ಕಾಲಕ್ಕೆ ಗ್ರಂಥ ಕದ್ದಲಿಕ್ಕೆ ಕದಿರಲಿಲ್ಲ, ಈಗ ಅದು ತೋರಿಸು ಆಚಾರ್ಯ ಕಾಲಕ್ಕೆ ಗ್ರಂಥ ಕದ್ದು ಏನು ಮಾಡಿ ಯಾತಕ್ಕಂದ್ರೆ ಗೊತ್ತವರು? ಆಚಾರ್ಯ ಕೋರ್ಟ್ ಮಾಡಿದ ತಕ್ಷಣ ಇಲ್ಲಿ ತೋರಿಸಿ ಅಂತ ಕೇಳೋದು, ಪುಸ್ತಕ ನಮ್ಮ ಹತ್ರ ಇದೆ ಅಂತ ತಿಳ್ಕೊಂಡ್ರು ಆಚಾರ್ಯ ಏನು ಮಾಡಿಬಿಟ್ರಾಗ, ಆ ಗ್ರಂಥನೇ ಬೇರೆಯೇ ಕೋರ್ಟ್ ಮಾಡಿ ಪ್ರೂವ್ ಮಾಡಿಬಿಟ್ಟು ಸೋಚಿಬಿಟ್ರು ಅವ್ರನ್ನ, ಪದೀತ ಆಯ್ತು ಅವನಿಗೆ. ಆಮೇಲೆ ಗ್ರಂಥ ತರಿಸಿದ್ರು, ಬಿಡಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆ ಇಲ್ಲ. ಇವೆಲ್ಲ ಎಂಥ ಆರ್ಗ್ಯುಮೆಂಟ್ಸ್ ಇವು, ಸೋತವ್ರು ಮಾಡೋ ಆರ್ಗ್ಯುಮೆಂಟ್ಸ್ ಇವೆಲ್ಲ, ಗೆದ್ದವ್ರು ಮಾಡೋದಲ್ಲ. ಹೌದು ಹೌದು ಹೌದು, ಮುಂದೆ ಮುಂದೆ ಅದನ್ನೇ ಹೇಳ್ತಿರೋದು ಎಲ್ಲ. ಅದೇ ಆಚಾರ್ಯ ಯಾವುದನ್ನು ಕೋಟ್ ಮಾಡ್ತಾರೆ, ಬೇರೆಯವ್ರದ್ದು ಆಚಾರ ಕೋಟ್ ಮಾಡೋದಿಲ್ಲ. ಏನಾಗಿರ್ಬೇಕದು? ಇಲ್ಲ ವೇದವ್ಯಾಸರ ಮಾತು, ಇಲ್ಲ ವೇದದ ಮಾತು ಆಗ್ಬೇಕಷ್ಟೆ. ಕಡಿಮೆ ಅವ್ರದನ್ನು ಕೋಟ್ ಮಾಡೋದಿಲ್ಲ ಆಚಾರ್ಯ, ಗೊತ್ತಾಯ್ತಾ? ಆದ್ದರಿಂದ ಅವ್ರದ್ದು ಅವರಿಷ್ಟು ಅವರದೇನೆ, ಬೇರೆ ಅಲ್ಲ. ಏತೇಭ್ಯಾ ಸತ್ಯ ಹೈ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಬೇಕಾದ್ರೆ ಲೋಯರ್ ಕೋರ್ಟ್ ಆರ್ಡರ್ನ ರೆಫರೆನ್ಸ್ ತೊಗೊಳೋದಿಲ್ಲ. ಯಾತಕ್ಕೆ ತೊಗೋತಾರೆ ಅವರು? ಲೋಯರ್ ಕೋರ್ಟ್ ಮೇಲೆ ಡಿಸ್ಮಿಸ್ ಆಗಿರುತ್ತೆ, ಎಷ್ಟೋದಲ್ಲ ಇಲ್ಲಿ ಬಂದಿರೋದು, ಅದು ಉಪಯೋಗ ಬರೋದಿಲ್ಲ. ಯಾವ್ದು ಇವ್ರ ಮೇಲಿನ ತೊಗೋಬೋದು, ಕೆಳಗಿನ ಕೋರ್ಟವ್ರು ಯಾವ್ದು ತೊಗೋಬೋದು? ಈಗ ಮೇಲಿನ ಕೋರ್ಟ್ ಕೆಳಗೆ ಮೇಲಿನ ಕೋರ್ಟ್ ತೊಗೊಂಡು ಅದು ಇಬ್ಬರು ಪ್ರಶ್ನೆ ಬಂದಿರೋದೇ ಅದಕ್ಕೆ ಕಡಿಮೆ ಮಾತ್ರ ಈಗ ತೆಗೆದಾಕ್ಬೇಕಾದ್ರೆ ಕ್ಷೇತ್ರ ಕ್ಷೇತ್ರ ತಪ್ಪು ಯಾವ ಪ್ರಶ್ನೆಯಲ್ಲಿ ಇದೆ ಫಸ್ಟ್? ಈಗ ಪ್ರಶ್ನೆ ಇಲ್ವಾ? ಅಪೋಸಿಟ್ ತೋರಿಸ್ಬೇಕಲ್ಲ ಫಸ್ಟ್, ಅಲ್ಲ ಅಂತ ನೀವು ತೋರಿಸ್ಬೇಕಲ್ಲ. ಕೆಲವು ಡಾಕ್ಯುಮೆಂಟ್ಗೆ ಮೊಲಕ್ಕೆ ಕೊಂಬಿಲ್ಲ ಅಂತ ಹೇಳಿಬಿಟ್ಟೆ, ಏ ಪ್ರೂಫ್ ಕೊಡಿ ಅಂದರೆ, ನೀವು ಇರೋದಕ್ಕೆ ಪ್ರೂಫ್ ಕೊಡ್ಬೇಕು. ಈಗ ಇಲ್ಲ ಬಗ್ಗೆ ಅಂದರೆ ಕಣ್ಣಾರೆ ಕಾಣುತ್ತೆ ಮೊಲ, ಗೊತ್ತಾಯ್ತಾ? ಪ್ರೂಫ್ ಯಾರು ಕೊಡ್ಬೇಕು ಮೊಲ ಇದೆ ಕೊಂಬಿದೆ ಅಂತ ಹೇಳೋದಕ್ಕೆ? ಇತ್ತಂದು ತೋರಿಸ್ಕೊಂಡು ಮೊಲ ನಾವು ಇಟ್ಬಿಟ್ಟು ಇಲ್ಲದವ್ರು ತೋರ್ಸಕ್ಕೆ ಬರೋಲ್ಲ, ಅವ್ರ ಜವಾಬ್ದಾರಿ. ಈಗ ನಮ್ಮ ಜವಾಬ್ದಾರಿ ಅಲ್ಲೇ ಇಲ್ಲ, ಅದಿರಲಿ, ನಾಳೆ ದಿವಸ ಅದು ಮುಂದಿನ ಭಾಗ. ಭಾಳ ಅನೇಕ ವಿಷಯ ಹೇಳ್ತಾರೆ, ಭಾಳ ಶಾರ್ಟಾಗಿ ಇರೋದು 3-4 ಪುಟ ಇರೋದೇ, 3-4 ಪುಟ ಇದೆ ಇಡೀ ತಾತ್ಪರ್ಯ. ಹೇಗೆ ಮುಂದೆ ಹೋಗ್ಬೋದು? ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ.